ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ಕೃಷ್ಣಂ ವಂದೇ ಜಗದ್ಗುರು. ಇವತ್ತಿನ ಶುಭ ದಿನದಲ್ಲಿ ಗೀತೆಯ ಬಗ್ಗೆ ನಾಲ್ಕು ಮಾತನಾಡಲಿಕ್ಕೆ ನನ್ನ ಮನಸ್ಸು ಬಹಳ ಸಂತೋಷವನ್ನು ಹೊಂದಿದೆ. ಅದು ಗುರುಗಳ ಸನ್ನಿಧಿಯಲ್ಲಿ ಆ ಗೀತಾಚಾರ್ಯರ ಸಂದೇಶವನ್ನು ನನ್ನ ಬಾಲಭಾಷೆಯಲ್ಲಿ ಹೇಳಲಿಕ್ಕೆ ನನಗೂ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಬಹಳ ಉತ್ಸಾಹ ತುಂಬಿದೆ. ಕೊಟ್ಟಂತಹ ಅಲ್ಪ ಸಮಯದಲ್ಲಿ ಗುರುಗಳು ತೋರಿಸಿಕೊಟ್ಟಂತಹ ಒಂದು ವಿಷಯಗಳು, ಸ್ವತಃ ಅವರೇ ಬರೆದಂತಹ ಗೀತಾ ಸಾರೋದ್ಧಾರದಲ್ಲಿ ಸಾಮಾನ್ಯರಿಗೂ ಗೀತೆಯನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು, ಗೀತೆಯ ತತ್ವಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಇವತ್ತು ನನಗೆ ಬಂದಂತಹ ವಿಷಯ ಗೀತೆಯಲ್ಲಿ ಬಹಳ ಸಂಕೀರ್ಣವಾದಂತಹ ಒಂದು ವಿಷಯ. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮಃ ಭಯಾವಹ. ನಾನು ಒಮ್ಮೆ ಈ ವಿಷಯದ ಬಗ್ಗೆ ಒಂದು ಪೇಪರಲ್ಲಿ ಓದಬೇಕಾದರೆ ಅವರು ಒಂದು ಅಲ್ಲಿ ಒಂದು ವಿಷಯ ಇತ್ತು. ಇವತ್ತು ಜಗತ್ತಲ್ಲೆಲ್ಲ ವ್ಯಾಪಿಸಿದಂತಹ ಭಯೋತ್ಪಾದನೆ ಇದೆ, ಅದಕ್ಕೆ ಮೂಲ ಬೀಜವನ್ನು ಕೃಷ್ಣ ಹಾಕಿದ್ದಾನೆ ಅಂತ ಈ ವಿಷಯವನ್ನೇ ತಗೊಂಡು ಒಬ್ಬರು ಬರೆದಿದ್ರು. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮಃ ಭಯಾವಹ. ಇನ್ನೊಂದು ಧರ್ಮವನ್ನು ಒಪ್ಪಬೇಡ, ಅದು ಭಯಾವಹ, ನಿನ್ನ ಧರ್ಮದಲ್ಲಿ ಬೇಕಾದ ಸತ್ತು ಹೋಗು. ಹೀಗೆಲ್ಲ ಕೃಷ್ಣ ಉಪದೇಶ ಮಾಡಿ ತನ್ನ ಧರ್ಮದಲ್ಲಿ ಮತಾಂಧತೆಯನ್ನು, ಆ ಅಂಧಶ್ರದ್ಧೆಯನ್ನು ಬೆಳೆಯುವುದಕ್ಕೆ ಬಹಳ ಮೂಲ ಕಾರಣನಾಗಿದ್ದಾನು ಎಂಬಂತಹ ಚಿಂತನೆಯನ್ನು ಇಟ್ಟಿದ್ದರು. ಆದರೆ ನಿಜವಾಗಿಯೂ ಈ ಒಂದು ಕೃಷ್ಣನ ಮಾತು ಎಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕಾದದ್ದು. ಇವತ್ತು ಏನು ಲೋಕದಲ್ಲಿ ಭಯೋತ್ಪಾದನೆ ಬೆಳೆದಿದೆ, ಆ ಭಯೋತ್ಪಾದಕರು ಕೂಡ ಈ ವಿಷಯವನ್ನು ಅರ್ಥೈಸಿಕೊಳ್ಳಬೇಕು. ಕೃಷ್ಣ ಈ ಒಂದು ಸಣ್ಣ ಪುಟ್ಟ ಮಾತಿನಿಂದ ಇಡೀ ಮಾನವ ತತ್ವವನ್ನೇ ತೆಗೆದಿಟ್ಟಿದ್ದಾನೆ, ಮಾನವ ಜನಾಂಗಕ್ಕೆ ದೊಡ್ಡ ಉಪದೇಶವನ್ನು ಕೊಟ್ಟಿದ್ದಾನೆ. ಏನಲ್ಲ ಸ್ವಧರ್ಮೇ ನಿಧನಂ ಶ್ರೇಯಃ, ನೀನು ಒಪ್ಪಿದಂತಹ ನೀನು ಅರ್ಪಿದಂತಹ ಧರ್ಮವನ್ನು ನೀನು ನಂಬಪ್ಪ, ಅದರಲ್ಲೇ ಮುನ್ನುಗ್ಗು, ನೀನು ಅದರಿಂದ ಫಲವನ್ನು ಪಡೆಯುತ್ತಿ. ಶ್ರೀಗಳವರು ಒಂದು ಮಾತು ಹೇಳ್ತಾರೆ, ಧರ್ಮ ಇದು ನಾವು ಹುಟ್ಟುವಾಗ ನಮಗೆ ಬಂದಂತಹ ಒಂದು ಕೊಡುಗೆ. ಹೆಂಡತಿಯನ್ನು ಯಾವುದೋ ಭಿನ್ನಾಭಿಪ್ರಾಯದಿಂದ ಬದಲಾವಣೆ ಮಾಡಬಹುದು, ಮಾಡುವುದು ತಪ್ಪು, ಆದರೂ ಅದಕ್ಕೆ ಅವಕಾಶ ಉಂಟು ಕಾನೂನಲ್ಲಿ. ಆದರೆ ನಿನ್ನ ತಾಯಿಯನ್ನು ನೀನು ಏನೋ ಕುರೂಪಳಾಗಿದ್ದಾಳೆ, ಅವಳು ಸರಿ ಇಲ್ಲ, ಊಟ ಹಾಕ್ತಾ ಇಲ್ಲ, ಹೀಗೆಲ್ಲ ಕಾರಣ ಕೊಟ್ಟು ತಾಯಿಯನ್ನು ಬೇರೆ ಮಾಡಲಿಕ್ಕೆ ಸಾಧ್ಯವೇ? ಖಂಡಿತವಾಗಿ ಸಾಧ್ಯ ಇಲ್ಲ. ತಾಯಿ ಬರ್ತ್ ಗಿಫ್ಟ್, ಹುಟ್ಟುವಾಗ ನಿನಗೆ ಸಿಕ್ಕಿದಂತ ಉಡುಗೊರೆ, ಅದನ್ನು ಸಾಯುವವರೆಗೂ ನೀನು ಬಿಡಲಿಕ್ಕೆ ಇಲ್ಲಪ್ಪ. ಅವಳನ್ನು ಒಪ್ಪಿ ನಡೆಯಬೇಕು ತಾಯಿಯನ್ನು ನೀನು, ಅದರಲ್ಲಿ ಶ್ರೇಯಸ್ಸನ್ನು ಕಾಣಬೇಕು. ಅದರಂತೆ ನಮಗೆ ಸಿಕ್ಕಿದ ಧರ್ಮ, ನಾವು ಒಪ್ಪಿದ ಧರ್ಮ, ಅದರಲ್ಲಿ ನಾವು ನಿರಂತರವಾಗಿ ನಾವು ಚಿಂತನೆಯನ್ನು ಅಳವಡಿಸಿಕೊಂಡು ಬಂದಾಗ ಖಂಡಿತವಾಗಿ ಶ್ರೇಯಸ್ಸಾಗ್ತದೆ. ನೋಡಿ ಕೃಷ್ಣನ ಈ ಒಂದು ಮಾತು, ಆಚಾರ್ಯರು ಹೇಳ್ತಾರೆ ಸೌಹಿತ ವೃತ್ತವು ಆ ಭಕ್ತಿಯಿಂದ ಮಾಡತಕ್ಕಂತಹ ಆಚರಣೆ ಎಂಬತಕ್ಕಂಥದ್ದು ಏನಿದೆ, ಭಗವದ್ ಆರಾಧನೆಯ ಪರಮೋ ಧರ್ಮ. ತನಗೆ ವಿಹಿತವಾದ ವೃತ್ತಿಯಲ್ಲಿ ಭಕ್ತಿಯ ಭಗವದ್ ಆರಾಧನೆ ಪರಮೋ ಧರ್ಮ. ನನಗೆ ಯಾವ ವೃತ್ತಿಯನ್ನು ವಿಹಿತ ಮಾಡಿದ್ದಾನೆ ಅದರಲ್ಲಿ ನಾವು ದೇವರನ್ನು ಕಾಣಬೇಕು, ಅದರಲ್ಲಿ ಭಕ್ತಿಯನ್ನು ಮಾಡಬೇಕು, ಅಲ್ಲಿ ಧರ್ಮವನ್ನು ಕಾಣಬೇಕು. ಇದು ನಿಜವಾಗಿರತಕ್ಕಂತಹ ಧರ್ಮ. ಅಂದರೆ ಕೇವಲ ಒಂದೇ ಧರ್ಮಕ್ಕೆ ನೀನು ಒಂದು ಧರ್ಮವನ್ನು ಒಪ್ಪಿದ ಮೇಲೆ ನೀನು ಆ ಧರ್ಮದಲ್ಲಿ ಕೇವಲ ಅಂಧಶ್ರದ್ಧೆಯನ್ನು ಬೆಳೆಸಿಕೊಳ್ಬೇಡ ಅಂತ ಹೇಳ್ತಾನೆ ಕೃಷ್ಣ. ಆ ಧರ್ಮದ ವ್ಯಾಪ್ತಿಯನ್ನು ನೀನು ಕಂಡುಕೋ, ಆ ಧರ್ಮವನ್ನು ಯಾವ ರೀತಿಯಾಗಿ ನಾನು ಆಚರಣೆ ಮಾಡಿಕೊಳ್ಳಬೇಕು ಅದನ್ನು ನೀನು ನೋಡಿಕೋ. ಇದನ್ನೇ ಆಚಾರ್ಯ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನೆ. ಆಚಾರ್ಯ ಏನು ಹೇಳ್ತಾರೆ, ಸ್ವವಿಹಿತ ವೃತ್ತಿಯ, ನಿನಗೆ ವಿಹಿತವಾದ ವೃತ್ತಿಯಲ್ಲಿ, ಅಂದರೆ ಆ ಧರ್ಮದ ಒಂದು ವ್ಯಾಪ್ತಿ ಎಷ್ಟು ಬೆಳೆಯಿತು ನೋಡಿ. ಪತಿತನಾದ ಪುರುಷನನ್ನು ಯಾವುದು ಎತ್ತಿ ಹಿಡಿಯಿತು ಅದು ಧರ್ಮ ಅಂತ ಕರೆಸಿಕೊಳ್ಳಲ್ಪಡ್ತದೆ. ಅಂದರೆ ನಿನ್ನ ವೃತ್ತಿಯಲ್ಲಿ ವಿಹಿತವಾದ ಧರ್ಮ, ವಿಹಿತವಾದ ಆಚರಣೆ, ಅದನ್ನು ಭಕ್ತಿಯಿಂದ ಮಾಡು, ಇದನ್ನು ಧರ್ಮ ಅಂತ ಕರೆಸಿಕೊಡುತ್ತದೆ. ಅಂದರೆ ಕೇವಲ ಅಂಧಶ್ರದ್ಧೆ, ನಾನೇ ನನ್ನ ಧರ್ಮವೇ ದೊಡ್ಡದು ಎಂಬತಕ್ಕಂತಹ ಒಂದು ಆ ಮೂಢ ನಂಬಿಕೆಯನ್ನು ಕೃಷ್ಣ ತೊಳೆದು ಹಾಕಿಬಿಟ್ಟ. ನಿನ್ನ ಧರ್ಮದ ವಿಶಾಲತೆಯನ್ನು ಬೆಳೆಸಿಕೋ. ಎಷ್ಟು ನೋಡಿ, ಧರ್ಮದ ಬಗ್ಗೆ ನಮ್ಮ ಶಾಸ್ತ್ರಗಳೆಲ್ಲ ಎಷ್ಟು ವಿಶಾಲವಾದ ಮನೋಭಾವನೆ ಬೆಳೆಸಿಕೊಂಡಿದೆ ಅಂತ ಹೇಳುವುದಕ್ಕೆ, ಒಂದು ಧರ್ಮವನ್ನು ನಾವು ಒಪ್ಪಿದ ಮೇಲೆ ಆ ಧರ್ಮದ ಬಗ್ಗೆ ಎಷ್ಟು ಚಿಂತನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ ನೋಡಿ. ಭಾಗವತದ ಒಂದು ಕಥೆ ಸಾಕು ನಿಮಗೆ. ಕೃಷ್ಣ ಗೊಲ್ಲರ ಜೊತೆಗೆ ಆಟವಾಡಿಕೊಂಡು ಬಂದಿದ್ದಾನೆ. ತುಂಬಾ ಹಸಿವಾಗಿದೆ ಕೃಷ್ಣನಿಗೆ. ತನ್ನ ಸ್ನೇಹಿತರ ಹತ್ರ ಹೇಳ್ತಾನೆ, ಇಲ್ಲಿಯೇ ಪಕ್ಕದಲ್ಲಿ ಯಜ್ಞ ನಡೀತಾ ಇದೆ, ಅಲ್ಲಿ ಹೋಗಿ ಕೇಳಿ, ನನಗೆ ನಾನು ಕೃಷ್ಣ ಬಂದಿದ್ದೇನೆ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ ನಿನಗೆ ಹೊಟ್ಟೆಗೆ ಬೇಕಾದಷ್ಟು ಅಂತ ಕೃಷ್ಣ ಹೇಳ್ತಾನೆ. ಪಾಪ ಗೊಲ್ಲರು ಹೋಗ್ತಾರೆ ಯಜ್ಞ ಮಾಡತಕ್ಕಂತ ಬ್ರಾಹ್ಮಣರ ಹತ್ರ ಕೇಳ್ತಾರೆ, ಕೃಷ್ಣ ಬಂದಿದ್ದಾನೆ ತಿನ್ಲಿಕ್ಕೆ ಕೊಡಿ ಅಂತ. ಬ್ರಾಹ್ಮಣರು, ನಾವು ಯಜ್ಞವನ್ನು ಮಾಡ್ತಾ ಇದ್ದೇವೆ, ಯಜ್ಞವನ್ನು ಮಾಡುವಾಗ ಮೊದಲು ಅಗ್ನಿಮುಖದಲ್ಲಿ ಅರ್ಪಣೆಯಾಗಬೇಕು, ನಂತರ ಅದರ ಶಿಷ್ಟ ಶೇಷವನ್ನು ಬೇಕಾದ್ರೆ ಕೊಡ್ತೇವೆ, ಯಜ್ಞ ಆಗುವರೆ ಕಾಯಲಿ ಕೃಷ್ಣ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ಕೃಷ್ಣ ಹೇಳ್ತಾನೆ, ಅವರತ್ರ ಕೇಳಬೇಡಿ, ಹೆಂಗಸರ ಹತ್ರ ಕೇಳಿ ಅಂತ. ಹೆಣ್ಣು ಮಕ್ಕಳಾದ್ರೆ ಕೇಳಿದ್ರೆ, ಹಾ ಕೃಷ್ಣ ಬಂದಿದ್ದಾನೆ ನಮ್ಮಲ್ಲಿಗೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಬಂದಿದ್ದಾನೆ ಅಂತಾದ್ರೆ ನಾವು ಈ ಯಜ್ಞದ ನಡೆಸದಲ್ಲಿ ಅರ್ಥವೇ ಇಲ್ಲ ಅಂತ ತಾವು ಆ ಸಿದ್ಧತೆ ಮಾಡಿದಂತ ಎಲ್ಲ ಪದಾರ್ಥಗಳನ್ನು ಇಟ್ಟುಕೊಂಡು ಓಡಿ ಓಡಿ ಬಂದು ಕೃಷ್ಣ ಸ್ವೀಕಾರ ಮಾಡುವ ಅರ್ಪಣೆ ಮಾಡ್ತಾರೆ. ಆಮೇಲೆ ಬ್ರಾಹ್ಮಣರಿಗೆ ಬಹಳ ನಾಚಿಕೆ ಆಗ್ತದೆ ನೋಡಿ, ಈ ಧರ್ಮದ ವಿಶಾಲತೆ ನೋಡಿ, ಇಲ್ಲಿ ಎಷ್ಟು ವಿಶಾಲವಾಗಿದೆ ಅಂದ್ರೆ, ಯಜ್ಞವನ್ನು ಮಾಡು ಯಾಗವನ್ನು ಮಾಡು ಅಂತ ಬೋಧನೆ ಮಾಡ್ತದೆ, ಭಗವಂತನನ್ನು ಯಜ್ಞದಿಂದ ಆರಾಧನೆ ಮಾಡುವಂತ ಬೋಧನೆ ಮಾಡ್ತದೆ. ಹಾಗಾದ್ರೆ ಧರ್ಮಶಾಸ್ತ್ರವು ಯಜ್ಞವನ್ನು ಮಾಡು ಅಂತ ಹೇಳ್ತಾ ಉಂಟು, ನಾನು ಯಜ್ಞದ ಮುಖಾಂತರವಾಗಿಯೇ ಆರಾಧನೆ ಮಾಡ್ತಾ ಕೊಡ್ತೇನೆ, ಇಷ್ಟಕ್ಕೇ ಧರ್ಮವಲ್ಲ, ಅದು ಧರ್ಮ ಅದು ಬಿಡಬೇಕು ಅಂತ ಅರ್ಥ ಅಲ್ಲ. ಕೇವಲ ಪ್ರತಿಮೆಯಲ್ಲಷ್ಟೇ ಭಗವಂತನ ಆರಾಧನೆ ಹೇಗೆ ಧರ್ಮ ಅಲ್ಲ ಅಂತ ಹೇಳ್ತದೋ, ಹಾಗೆ ಯಜ್ಞವನ್ನು ಮಾಡುವಾಗ ಸಾಕ್ಷಾ ಅದರನ್ನು ನೀವು ವಿಶಾಲವಾಗಿ ಅರ್ಥ ಮಾಡಿಕೊಳ್ಳಿ. ಈ ಧರ್ಮದ ಮಾತು, ಯಾಕೆ ಯಜ್ಞ ಮಾಡಬೇಕು? ಭಗವಂತನಿಗೆ ಅರ್ಪಣೆ ಮಾಡಬೇಕು. ದೇವರ ಮುಖ ಯಾವುದು? ನಮಗೆ ಎಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಅಗ್ನಿಯ ದೇವರ ಮುಖ, ಅದಕ್ಕೆ ಅಗ್ನಿಯಲ್ಲಿ ದೇವರಿಗೆ ನಾನು ಅರ್ಪಣೆ ಮಾಡ್ತೇನೆ, ಭಗವಂತ ಸ್ವೀಕಾರ ಮಾಡ್ತಾನೆ. ಉದ್ದೇಶ ಭಗವಂತ ಸ್ವೀಕಾರ ಮಾಡಬೇಕು ಅಂತ. ಆದರೆ ಶಾಸ್ತ್ರ ಹೇಳಿತು ಯಜ್ಞದಲ್ಲಿ ಮಾಡಬೇಕು, ಯಜ್ಞ ಕುಂಡದಲ್ಲಿ ಅಗ್ನಿಮುಖದಲ್ಲಿ ಮಾಡಬೇಕು ಅಂತ. ಬ್ರಾಹ್ಮಣರಿಗೆ ಅಷ್ಟೇ ಜ್ಞಾನ ಇತ್ತು, ಯಜ್ಞ ಮಾಡಬೇಕು, ಕರ್ಮ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು, ಇಷ್ಟೇ. ಸ್ತ್ರೀಯರು ಅದನ್ನು ಮೀರಿ ಹೋಗಿದ್ರು. ಧರ್ಮ ಅಂದ್ರೆ ಏನು ತಿಳ್ಕೊಂಡಿದ್ರು? ಕೇವಲ ಯಜ್ಞ ಮುಖದಲ್ಲಿ ಮಾಡುವುದಷ್ಟೇ ಆರಾಧನೆಯಲ್ಲ, ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ ಮಾಡುವುದೆಲ್ಲವೂ ಯಜ್ಞ. ಇದು ಸ್ತ್ರೀಯರು ತಿಳ್ಕೊಂಡಂತಹ ಒಂದು ತತ್ವ, ಇದು ಧರ್ಮದ ವ್ಯಾಪ್ತಿ ನೋಡಿ. ಇಷ್ಟಕ್ಕೆ ಅವರು ಕೂತ್ಕೊಂಡಿಲ್ಲ, ಓಡಿ ಬಂದ್ರು, ಭಗವಂತ ಬಂದಿದ್ದಾನೆ ಅಂತ ಅರ್ಪಣೆ ಮಾಡಿಬಿಟ್ರು. ಆಮೇಲೆ ಬ್ರಾಹ್ಮಣರಿಗೆ ಪಶ್ಚಾತ್ತಾಪ ಆಯ್ತು, ಅಯ್ಯೋ ನಾವು ಧರ್ಮ ಧರ್ಮ ಅಂತ ಹೇಳಿ ನಾವು ಕೇವಲ ಯಜ್ಞವನ್ನೇ ಮಾಡ್ತಾ ಕೂತೆವು, ದೇವರು ಬಂದದ್ದನ್ನು ಯಜ್ಞದ ಗುಂಗಿನಲ್ಲಿ ದೇವರನ್ನೇ ಕಾಣಲಿಲ್ಲ ನಾವು ಅಂತ. ಹಾಗಾದ್ರೆ ಧರ್ಮ ಯಾವುದಕ್ಕೆ ಇರಬೇಕು? ದೇವರ ಆರಾಧನೆಗೆ ಮೀಸಲಾಗಿರಬೇಕು. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನ, ಆಚಾರ್ಯ ಹೇಳಿದಂತೆ ಭಗವಂತನ ಆರಾಧನೆಗೆ ಧರ್ಮ ಮೀಸಲಾಗಿರಬೇಕು ಹೊರತಾಗಿ ಕೇವಲ ಅಂಧಶ್ರದ್ಧೆಯಲ್ಲಿ ಧರ್ಮ ಯಾವತ್ತೂ ಸಮಾಪ್ತಿಗೊಳ್ಳಬಾರದು. ಇದು ನಮ್ಮ ಎಲ್ಲಾ ಶಾಸ್ತ್ರಗಳ ಉದಾತ್ತವಾದ ಧ್ಯೇಯ. ಕೃಷ್ಣ ಇದನ್ನೇ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಯಾಕೆ ಒತ್ತಿ ಹೇಳಿದ್ದಾನೆ ಅಂದ್ರೆ, ನೀನು ಒಂದು ಧರ್ಮವನ್ನು ಒಪ್ಪಿಕೊಳ್ತಿ, ಒಪ್ಪಿಕೊಂಡ ಮೇಲೆ ಆ ಧರ್ಮದ ಆಚರಣೆಯಲ್ಲಿ ನಿನಗೆ ಸಂಶಯ ಬಂತು ಅಂತ ಆ ಧರ್ಮವನ್ನು ಬಿಟ್ಟು ಹೋಗುವುದಲ್ಲ. ಸಂಶಯ ಬಂದಾಗ ಆ ಧರ್ಮದ ಬಗ್ಗೆ ನೀನು ವಿಚಾರ ಮಾಡಬೇಕು, ವಿಮರ್ಶೆ ಮಾಡಬೇಕು, ಏನು ಅದರಲ್ಲಿ ಕುಂದುಂಟು, ಏನು ಕೊರತೆ ಉಂಟು, ಆ ಧರ್ಮದಲ್ಲಿ ಇದ್ದುಕೊಂಡೇ ಪ್ರತಿಭಟನೆ ಮಾಡಿ ಆ ಧರ್ಮದ ಎಲ್ಲಾ ಹಕ್ಕುಗಳನ್ನು ಪಡೆದುಕೊಳ್ಬೇಕು ನೀನು. ಇದು ನಿಜವಾಗಿರತಕ್ಕಂತಹ ಸ್ವಧರ್ಮಾಚರಣೆ ಅಂತ ಕೃಷ್ಣ ಹೇಳ್ತಾನೆ. ಯಾಕೆ ಈ ಮಾತು ಬಂತು ಅಂದ್ರೆ, ಅರ್ಜುನನಿಗೆ ಬಂದ ಪ್ರಶ್ನೆಯೇ ಇದು ಅಲ್ಲಿ. ನಾನು ಯುದ್ಧವನ್ನು ಮಾಡಬೇಕು, ಈ ಕರ್ಮದ ಗಂಟು ಅದು ನಂಟಿಗೆ ಕಾರಣ, ಈ ನಂಟನ್ನು ಯಾವತ್ತೂ ಅಂಟಿಸಿಕೊಳ್ಳಬಾರದು, ಅದರಿಂದಾಗಿ ಮತ್ತೆ ಆಗುವುದು ಅನರ್ಥ. ಯುದ್ಧ ಮಾಡಬೇಕು, ಪಾಪ ಮಾಡಬೇಕು, ಈ ಪಾಪದಿಂದ ಪಾಪ ಕ್ರೋಧ ಕಾಮ ಲೋಭ ಯಾಕೆ ಬೇಕು? ಎಲ್ಲ ಬಂದು ಬಿಟ್ಟು ನಾನು ಯತಿಧರ್ಮ ಸ್ವೀಕಾರ ಮಾಡ್ತೇನೆ, ಸನ್ಯಾಸಿಯಾಗಿ ನಾನು ತಪಸ್ಸು ಮಾಡಿ ನಾನು ಮೋಕ್ಷವನ್ನು ಸಂಪಾದನೆ ಮಾಡ್ತೇನೆ, ಯಾಕೆ? ನನ್ನ ಗುರಿ ಮೋಕ್ಷ, ಅದಕ್ಕೆ ಬೇಕಾದ ಮಾರ್ಗವನ್ನು ಸನ್ಯಾಸಾಶ್ರಮ ಯತ್ಯಾಶ್ರಮ ಅಂತ ಭಗವಂತ ಕೊಟ್ಟಿದ್ದಾನೆ. ಯಾಕೆ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ, ಇಂತಹ ಘೋರವಾದ ಕರ್ಮಲ್ಲಿ ಯಾಕೆ ನನ್ನ ನಿಯೋಗ ಮಾಡ್ತಾ ಇದ್ದೀನಿ ನೀನು ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಅಲ್ಲಿ ಕೃಷ್ಣ ಉತ್ತರ ಕೊಟ್ಟಿಲ್ಲ, ಇಲ್ಲಿ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳ್ತಾ ಅರ್ಜುನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಅಯ್ಯ ಏನು ನಿನ್ನ ಮಾತು ಇದು? ಇದು ಪಲಾಯನವಾದಿಗಳ ಮಾತು. ಕೆಲವೆಲ್ಲ ಬುದ್ಧಿಜೀವಿಗಳಿದ್ದಾರೆ, ತಮ್ಮ ವಾದವನ್ನು ಮರೆಮಾಚಿಕೊಳ್ಳಿಕ್ಕೆ ಧರ್ಮದ ಮೇಲೆ ಅಪವಾದವನ್ನು ಹಾಕ್ತಾರೆ. ಅವರಿಗೆ ನಿಜವಾಗಿ ಕೂಡ ಎದುರು ಬಂದು ವಾದ ಮಾಡಿದ್ರೆ ತಮ್ಮ ವಾದವನ್ನು ಬೇಯಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹಿಂದುಗಡೆಯಿಂದ ಧರ್ಮದ ಮೇಲೆ ಎದೆಗಳ ಮೇಲೆ ಅಪವಾದವನ್ನು ಹಾಕ ತಮ್ಮ ಬೆಳೆ ಬೇಯಿಸಿಕೊಳ್ಳತಕ್ಕಂಥ ಕೆಲವು ಬುದ್ಧಿಜೀವಿಗಳಿದ್ದಾರೆ. ಆ ರೀತಿಯ ವಾದ ಅರ್ಜುನಂದು ಇಲ್ಲಿ ಹೇಳಿಯ ವಾದ, ಪಲಾಯನವಾದ. ನನಗೆ ಯಾಕೆ ಈ ಕರ್ಮದ ಗಂಟು? ಅದಕ್ಕೆ ಮುಖವಾದ ಮಾತ್ರ ಕರ್ಮದ ಗಂಟು, ಘೋರ ಕರ್ಮ, ನರಕ, ಈ ರೀತಿಯಾಗಿರತಕ್ಕಂತಹ ಎಲ್ಲ ಹೇಳಿಕೆಗಳು. ಕೃಷ್ಣ ಅವನ ಸಂಪೂರ್ಣ ಮುಖವಾಡವನ್ನು ಕಳಿಸ್ತಾ ಇದ್ದಾನೆ. ಯಾಕೆ ಅರ್ಜುನ ಈ ಪ್ರಶ್ನೆ ಮಾಡ್ತಾ ಇದ್ದಿ? ನೀನೇನು ನಿನ್ನ ಯೋಗ್ಯತೆ ಅರ್ಜುನ ಬಿಟ್ಟಿ, ಹಾಗಾದ್ರೆ ನೀನು ಸೀದಾ ಕಾಡಿಗೆ ಹೋಗಿ ತಪಸ್ಸು ಮಾಡುವ ಯೋಗ್ಯತೆ ನಿನ್ನದು ಅಂತ ಪ್ರಶ್ನೆ ಮಾಡ್ತಾನೆ. ಎಲ್ಲರೂ ಕೂಡ ನಾವು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಮೋಕ್ಷವನ್ನು ಸಂಪಾದನೆ ಮಾಡ್ತೇವೆ ಅಂತ ಹೇಳಿದ್ರೆ ಈ ರಾಷ್ಟ್ರ ಯಾಕೆ, ರಾಷ್ಟ್ರೀಯತೆ ಯಾಕೆ, ನಾಗರಿಕತೆ ಯಾಕೆ, ಇಲ್ಲಿಯ ಎಲ್ಲ ಧರ್ಮ ಯಾಕೆ, ಈ ಕರ್ಮಗಳು ಯಾಕೆ? ಒಬ್ಬೊಬ್ಬ ಜೀವಿಗೆ ಅವನವನಾಗಿರತಕ್ಕಂತಹ ಯೋಗ್ಯತೆಗಳಿದೆ, ಆ ಯೋಗ್ಯತೆಗೆ ಅನುಗುಣವಾಗಿರತಕ್ಕಂತಹ ಕರ್ಮವನ್ನು ಮಾಡಬೇಕು. ಯುದ್ಧವನ್ನು ಮಾಡುವಾಗ ಸೇನಾಧಿಪತಿ, ಅಯ್ಯೋ ಯುದ್ಧದ ಕಾಲದಲ್ಲಿ ಶಾಸ್ತ್ರ ಪಠನ ಮಾಡತಕ್ಕಂಥದ್ದು ಪುಣ್ಯಕರ ಅಂತ ಶಾಸ್ತ್ರ ಪಠನ ಮಾಡ್ತಾ ಕೂತ ಅಂತ ಆದ್ರೆ ಆ ರಾಜ್ಯದ ದುರವಸ್ಥೆ ಅವಸ್ಥೆ ಏನಾಗಿ ಹೋದೀತು? ಯುದ್ಧ ಮಾಡುವನು ಯುದ್ಧ ಮಾಡಬೇಕು, ಶಾಸ್ತ್ರ ಪಾಠ ಮಾಡುವನು ಶಾಸ್ತ್ರ ಪಾಠ ಮಾಡಬೇಕು. ಆದರೆ ಉದ್ದೇಶ ಅದು ಭಗವಂತನ ಆರಾಧನೆಯೇ ಆಗಿರಬೇಕು. ಪ್ರಿಯವರ್ತನಿಗೆ ಇದನ್ನೇ ಉಪದೇಶ ಮಾಡತಕ್ಕಂಥದ್ದಲ್ಲಿ ಮನು, ನೀನು ಎಲ್ಲ ಬಿಟ್ಟು ಹೋಗುವುದಲ್ಲ, ಇದ್ದುಕೊಂಡು ಆ ನಂಟನ್ನು ಅಂಟಿಸಿಕೊಳ್ಳಬಾರದು. ನೀನು ಕಮಲದ ಹೂವು ನೀರಲ್ಲೇ ಬೆಳೀತದೆ, ನೀರಲ್ಲೇ ಅರಳುತ್ತದೆ, ನೀರು ಬಿಟ್ಟರೆ ಮುದುರಿ ಹೋಗ್ತದೆ, ಅದರ ಜೀವನ ನೀರಲ್ಲೇ. ಆದರೆ ನೀರಿನ ಯಾವ ಲೇಪವನ್ನು ಅಂಟಿಸಿಕೊಳ್ಳುವುದಿಲ್ಲ, ಅದರಂತೆ ಬದುಕಬೇಕು. ಧರ್ಮಾಚರಣೆಯನ್ನು, ನಿನಗೆ ವಿಹಿತವಾಗಿರತಕ್ಕಂತಹ ಧರ್ಮಾಚರಣೆಯನ್ನು ಮಾಡಬೇಕು, ಆದರೆ ಅದನ್ನು ಅಂಟಿಸಿಕೊಳ್ಳಬಾರದು. ಇದು ಮುಖ್ಯ ತತ್ವ ಕೃಷ್ಣನದು. ಅದಕ್ಕೆ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ಈ ಕರ್ಮ ನಿನಗೆ ಸಾಧ್ಯ ಇಲ್ಲ, ನೀನು ಹೇಗೆ ತೀರ್ಮಾನ ಮಾಡಿದಿ? ನಿನ್ನದು ಆಧಿಕಾರಿಕ ಜೀವ, ನಿನ್ನದು ಅಧಿಕಾರವನ್ನು ಪ್ರಯೋಗ ಮಾಡತಕ್ಕಂತಹ ಜೀವ ಯೋಗ್ಯತೆ ನಿನ್ನದು. ಆದ್ದರಿಂದ ತಪಸ್ಸನ್ನು ಮಾಡ್ತೇನೆ, ತಪಸ್ಸನ್ನು ಮಾಡಲಿಕ್ಕೆ ನೀನು ಹೊರಟಿಂತ ನಿನ್ನ ತಪಸ್ಸಿಗೆ ತೊಂದರೆ ಕೊಡುವವರನ್ನು ತಡೆಯುವುದು ಯಾರು? ನಿನಗೆ ಆ ಯೋಗ್ಯತೆ, ಅದನ್ನು ತಡೆದು ಶಿಷ್ಟರನ್ನು ನೀನು ರಕ್ಷಣೆ ಮಾಡತಕ್ಕಂತಹ ಯೋಗ್ಯತೆ ನಿನಗೆ ಉಂಟು. ಅದನ್ನು ಬಿಟ್ಟು ನಿನ್ನದ್ದೇ ಆದಂತಹ ಕರ್ಮವನ್ನು ಬಿಟ್ಟು ನೀನು ಇನ್ನೊಬ್ಬರ ಕರ್ಮವನ್ನು ನೀನು ಮಾಡ್ತೇನೆ ಅಂತ ಹೋದರೆ ನಿನಗೆ ಹೇಗೆ ಶ್ರೇಯಸ್ಸು ಸಾಧ್ಯ? ಅದನ್ನು ಕೃಷ್ಣ ಹೇಳ್ತಾನೆ, ಪರಧರ್ಮ ಭಯಾವಹ, ನಿನಗೆ ವಿಹಿತವಲ್ಲದ ಕರ್ಮವನ್ನು ನೀನು ಮಾಡಲಿಕ್ಕೆ ಹೋದಿ ಅಂತಾದ್ರೆ ಅದು ಭಯೋತ್ಪಾದಕತೆ. ನಿಜವಾಗಿಯೂ ಕೂಡ ಅವರು ಅವರ ಧರ್ಮದಲ್ಲಿಯೇ ಸಾಧನೆಯನ್ನು ಮಾಡ್ತಾ ಕೂಡಬೇಕು. ನೀವು ನಮ್ಮ ಧರ್ಮವನ್ನು ಒಪ್ಪದೆ ಹೋದರೆ ನಿಮ್ಮನ್ನು ಸಂಹಾರ ಮಾಡ್ತೇವೆ ಅಂತ ಬಂದಾಗ ಅದು ಭಯೋತ್ಪಾದಕತೆ. ಕೃಷ್ಣ ಏನು ಹೇಳ್ತಾನೆ, ನಿನ್ನ ಧರ್ಮದಲ್ಲಿ ನಿನಗೆ ವಿಹಿತವಾಗಿರತಕ್ಕಂತಹ ಕರ್ಮಾಚರಣೆಯನ್ನು ಮಾಡು, ಅದನ್ನು ನಿನಗೆ ಅಲ್ಲದ ಕರ್ಮವನ್ನು ನೀನು ಮಾಡಲಿಕ್ಕೆ ಹೋದಿ ಅಂತಾದ್ರೆ, ಆಮೇಲೆ ವಿಗ್ರಹವನ್ನು ಮಾಡಲಿಕ್ಕೆ ಬರದವನು ಗಣಪತಿ ವಿಗ್ರಹ ಮಾಡಲಿಕ್ಕೆ ಹೋಗಿ ಗರುಡ ವಿಗ್ರಹ ಮಾಡಿದಂತಹ ಪರಿಸ್ಥಿತಿ ಬಂದು ಹೋದೀತು. ಆದ್ದರಿಂದ ನಿನಗೆ ಯಾವ ಕರ್ಮ ವಿಹಿತವಾಗಿದೆ ಅದನ್ನು ಮಾಡು ಅಂತ ಕೃಷ್ಣ ಉಪದೇಶ ಮಾಡ್ತಾ, ಅದರಿಂದ ಶ್ರೇಯಸ್ಸು ಆಗ್ತದೆ. ಈ ರೀತಿ ಶ್ರೇಯಸ್ಸು ಆಗ್ತದೆ ಎಂಬುದಕ್ಕೆ ಉದಾಹರಣೆಯನ್ನು ಬಹಳ ಸುಂದರವಾಗಿ ಶ್ರೀಗಳವರು ಒಂದು ನಮ್ಮ ಶ್ರೀಗಳವರ ಪ್ರವಚನದ ವಿಶೇಷತೆ ಅಂತ ಹೇಳಿದ್ರೆ, ಎಲ್ಲಾ ಒಂದು ಕ್ಲಿಷ್ಟಕರವಾದ ವಿಷಯಕ್ಕೆ ಒಂದು ಸಾಮಾನ್ಯರು ಎಲ್ಲರೂ ಒಪ್ಪತಕ್ಕಂಥ ದೃಷ್ಟಾಂತವನ್ನು ಕೊಟ್ಟಾಗ ದೃಷ್ಟಾಂತ ಕೊಟ್ಟರೆ ಸಾಕು, ನಮಗೆ ಕೂಡಲೇ ಅದು ಅರ್ಥ ಆಗಿಬಿಡುತ್ತದೆ. ಇದು ಅವರ ಒಂದು ವಿಶಿಷ್ಟತೆ. ಈ ಒಂದು ಈ ಸ್ವಧರ್ಮೇ ನಿರಂಶಯ ಎಂಬುದಕ್ಕೆ ಬಹಳ ಸುಂದರವಾಗಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಮಹಾಭಾರತದ ಧರ್ಮವ್ಯಾಧನ ಕಥೆ. ಒಬ್ಬ ನಾನು ತಪಸ್ಸನ್ನು ಮಾಡಬೇಕು, ಮನೆಯಲ್ಲಿ ವೃದ್ಧರಾದಂಥ ತಂದೆ ತಾಯಿಗಳು, ಅವರಿಗೆ ಈ ಒಬ್ಬನೇ ಮಗ, ಅವನು ಬಿಟ್ಟರೆ ಅವರಿಗೆ ಏನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಆದರೂ ಇವನು ನಾನು ಸಾಧನೆ ಮಾಡಬೇಕು, ನೀವು ನಿಮ್ಮ ಜೀವನ ನೋಡಿಕೊಳ್ಳಿ ಅಂತ ಹೇಳ್ತಾನೆ. ಅವನು ಕಾಡಿಗೆ ಬಂದು ತಪಸ್ಸು ಮಾಡ್ತಾನೆ. ಇಂಥವರ ತಪಸ್ಸು ನೋಡಿ ಕಾಡಿನಲ್ಲಿ ಕೂತಿದ್ದಾನೆ, ಅದು ಪರಿಪೂರ್ಣ ಅವನಿಗೆ ಯೋಗ್ಯತೆ ಬರಲಿಲ್ಲ ತಪಸ್ಸಿಗೆ ಕೂಡತಕ್ಕಂಥದ್ದು, ಆದ್ರೆ ಪರಿಪೂರ್ಣತೆ ಇಲ್ಲವೇ ಇಲ್ಲ ಅದಕ್ಕೆ. ಅರ್ಧ ತಪಸ್ಸಾಗಿ ಒಂದು ತಪಸ್ಸಿಗೆ ನದೇವ ತೋಷಣ ಮೃತ, ಅದು ಯಾವತ್ತು ವ್ಯರ್ಥ, ಸ್ವಲ್ಪ ಫಲ ಕೊಟ್ಟೇ ಕೊಡ್ತಾನೆ ಭಗವಂತ. ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡಬೇಕಾದ್ರೆ ಒಂದು ಹಿಕ್ಕೆ ಹಕ್ಕಿಯ ಹಿಕ್ಕೆ ಬೀಳ್ತದೆ ಮೈಗೆ, ಬಿದ್ದದ್ದೇ ತರ ಅವನಿಗೆ ಸಿಟ್ಟು ಬಂತು. ಕಣ್ಣನ್ನು ಅಳಿಸಿ ನೋಡ್ತಾನೆ ಹಕ್ಕಿಯನ್ನು, ಹಕ್ಕಿ ಸುಟ್ಟು ಬೂದಿ ಆಗ್ತದೆ. ಅಲ್ಲಿಗೆ ತಪಸ್ಸಿನ ಜೊತೆಯಲ್ಲಿ ಯಾವುದು ಬರಬಾರದು ಅದು ಬಂತು ಅಹಂಕಾರ. ನನಗೆ ಸಿದ್ಧಿ ಆಯಿತು ಅಂತ ತಿಳ್ಕೊಂಡ ಸೀದ ಬಂದ, ಒಂದು ಮನೆಗೆ ಬಂದು ಭಿಕ್ಷೆಯನ್ನು ಕೇಳ್ತಾನೆ. ಪತಿವ್ರತೆ ಸ್ತ್ರೀ ಗಂಡನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗಂಡ ಮನೆ ಹೊರಗಿಂದ ಬಂದಿರ್ತಾನೆ, ಅವನಿಗೆ ಗಾಳಿಯನ್ನು ಹಾಕಿ ನೀರನ್ನು ಕೊಟ್ಟು ಊಟವನ್ನು ಹಾಕಿ ಉಪಚಾರ ಮಾಡ್ತಾ ಇರ್ತಾಳೆ. ಸ್ವಲ್ಪ ತಡ ಆಗ್ತದೆ, ಇವನಿಗೆ ಸಿಟ್ಟು ಬರ್ತದೆ, ನನ್ನಂತಹ ತಾಪಸಿಯನ್ನು ತಿರಸ್ಕಾರ ಮಾಡಿದೆಯಲ್ಲ ಅಂತ ಸಿಟ್ಟಿನಿಂದ ನೋಡ್ತಾನೆ ಕಣ್ಣು ತೆಗೆದು. ಅವಳು ಹೇಳ್ತಾಳೆ, ಅಯ್ಯ ನೀನು ಕಣ್ಣು ತೆಗೆದು ನೋಡಿದ ಕೂಡಲೇ ಸುಟ್ಟು ಬೂದಿ ಆಗಿದೆ, ನಾನೇನು ಕಾಡಿನ ಹಕ್ಕಿಯೋ ಅಂತ ಪ್ರಶ್ನೆ ಮಾಡ್ತಾಳೆ. ಇವನಿಗೆ ಆಶ್ಚರ್ಯವಾಗಿ ಹೋಗ್ತದೆ, ನನಗೆ ಇಲ್ಲದಂತಹ ಅಪರೋಕ್ಷ ಜ್ಞಾನ ಮನೆಯಲ್ಲಿ ಒಳಗೆ ಕೂತ ಇವಳಿಗೆ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದಾಗ, ನಾನು ನನಗೆ ವಿಹಿತವಾದ ಧರ್ಮವನ್ನು ಮಾಡ್ತಾ ಇದ್ದೇನೆ ಈ ಮನೆಯಲ್ಲಿ, ಪತಿವ್ರತ ಸ್ತ್ರೀಯಾಗಿ ಪಾತಿವ್ರತ ಧರ್ಮ ಆಚರಣೆ ಮಾಡ್ತಾ ಇದ್ದೇನೆ ಅಷ್ಟೇ ನನಗೆ ಗೊತ್ತು. ಈ ಧರ್ಮ ಉಪದೇಶ ಮಾಡಿದವನೊಬ್ಬ ಧರ್ಮವ್ಯಾದ ಅಂತ ಒಬ್ಬ ಇದ್ದಾನೆ ಪಟ್ಟಣದಲ್ಲಿ ಅವನು ಅಂತ ಹೇಳಿದಾಗ, ಅವನ ವಿಳಾಸ ತಕೊಂಡು ಹೋಗ್ತಾನೆ. ನೋಡಿದಾಗ ಧರ್ಮವ್ಯಾದ ಒಂದು ಮಾಂಸವನ್ನು ಮಾರ್ತಾ ಇರ್ತಾನೆ. ಮಾಂಸವನ್ನು ಮಾರುವ ಧರ್ಮವ್ಯಾದ ಒಬ್ಬ ಬೇಡ ಜಾತಿಯಲ್ಲಿ ಇರತಕ್ಕಂಥವನು. ಅವನನ್ನು ನೋಡಿ ಇವನಿಗೆ ಆಶ್ಚರ್ಯ ಆಗ್ತದೆ. ಕಣ್ಣಡಿಸಿ ನೋಡ್ಬೇಕಾದ ಹೇಳ್ತಾ ಧರ್ಮವ್ಯಾದ, ಓಹೋ ಹಕ್ಕಿಯನ್ನು ಸುಟ್ಟ ನಂತರ ಹೆಣ್ಣಿನ ಸಾಧ್ಯ ಹತ್ರ ಬಂದು ಸಾಧ್ಯದ ನಂತರ ಕಳಿಸಿಕೊಟ್ಟಿದ್ದಾಳ ಅಂತ ಪ್ರಶ್ನೆ ಮಾಡ್ತಾನೆ. ಇವನು ಇನ್ನೂ ಮೇಲೆ ಅಪರೋಕ್ಷ ಜ್ಞಾನಿಯಾಗಿದ್ದಾನೆ, ಇನ್ನೂ ಆಶ್ಚರ್ಯ ಆಗಿಬಿಡ್ತದೆ ಇವನಿಗೆ. ಅಯ್ಯೋ ಇವನಿಗೆ ಇನ್ನೂ ತಿಳಿದುಬಿಟ್ಟು ನನ್ನ ಬಗ್ಗೆ ಎಲ್ಲ, ಇವನಿಗೆ ಎಂತ ಈ ಬುದ್ಧಿ ಬಂತಪ್ಪ ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ. ನಿನಗೆ ಹೇಗೆ ಈ ಬುದ್ಧಿ ಬಂತು ಅಂತ ಹೇಳಿದಾಗ ಅವ ಹೇಳ್ತಾನೆ ಒಂದು ಮಾತು, ನಾನು ಒಂದು ಮಾತು ತಿಳ್ಕೊಂಡಿದ್ದೆ ಏನು, ಸ್ವಧರ್ಮೇ ನಿಧನಂ ಶ್ರೇಯ, ನನಗೆ ಯಾವ ಧರ್ಮ ವಿಹಿತವೋ ಅದರಲ್ಲಿ ನಾನು ಸಾಯುವುದೇ ಶ್ರೇಯಸ್ಸು ಅಂತ ಕೃಷ್ಣನ ಮಾತು ಚಾಚು ತಪ್ಪನೆ ಮಾಡ್ತಾ ಇದ್ದೇನೆ. ಅಂದರೆ ನೋಡಿ, ಸ್ವಧರ್ಮ ಎಂಬುದಕ್ಕೆ ಎಂತ ವಿಶಾಲತೆ ಬಂದ ನೋಡಿ ಇಲ್ಲಿ. ನಿಮ್ಮ ಕರ್ತವ್ಯ ಅದು ಧರ್ಮ. ನಿಮಗೆ ಏನು ವಿಹಿತವಾದ ಕರ್ತವ್ಯ ಇದೆ, ಪಾಠ ಮಾಡುವವರು ಪಾಠವನ್ನು ಹೇಳಬೇಕು, ಶಾಲೆಗೆ ಹೋಗುವವರು ಶಾಲೆಗೆ ಹೋಗಬೇಕು. ಶಾಲೆಗೆ ಹೋಗುವವರು ನಮಗೆ ದೇವರ ಮೇಲೆ ಭಕ್ತಿಯಿಂದ ದೇವಸ್ಥಾನದಲ್ಲಿ ಕೂತ್ಕೊಂಡು ಬಿಟ್ಟರೆ ಅದು ಉಪಯೋಗ ಇಲ್ಲ. ಶಾಲೆಗೆ ಹೋಗುವವರು ಆ ಸಂದರ್ಭ ಶಾಲೆಗೆ ಹೋಗಬೇಕು. ಇದು ಕೃಷ್ಣ ಉಪದೇಶ ಮಾಡಿದಂತಹ ಒಂದು ದೊಡ್ಡ ತತ್ವ. ಈ ತತ್ವ ಕೇವಲ ಹಿಂದೂ ಧರ್ಮಕ್ಕೆ ಮೀಸಲಲ್ಲ, ಇಡೀ ಮಾನವ ಧರ್ಮಕ್ಕೆ ಮೀಸಲಾಗಿರತಕ್ಕಂತಹ ತತ್ವ. ಈ ತತ್ವವನ್ನು ಇವತ್ತು ಎಲ್ಲರೂ ಕೇಳಿದಂತಾದ್ರೆ ಯಾವುದೇ ಮತಾಂತರದ ಪಿಡುಗಾಗಬಹುದು, ಭಯೋತ್ಪಾದನೆ ಪಿಡುಗಾಗಬಹುದು, ಎಲ್ಲವನ್ನು ಕೂಡ ತೊಳೆದು ಹಾಕತಕ್ಕಂತಹ ದೊಡ್ಡ ತತ್ವ ಕೃಷ್ಣನ ಭಗವದ್ಗೀತೆಯಲ್ಲಿ. ಇಂತಹ ಅತ್ಯಮೂಲ್ಯವಾಗಿರತಕ್ಕಂತಹ ಸುಂದರ ರತ್ನಗಳು ತುಂಬಿವೆ, ಆದರೆ ಅದನ್ನು ಹೆಕ್ಕತಕ್ಕಂತಹ ಸಾಹಸವನ್ನು ನಾವು ಮಾಡ್ತಾ ಇಲ್ಲ. ಶ್ರೀಗಳವರು ಗೀತಾಸಾರೋದ್ಧಾರದಲ್ಲಿ ಇಂತಹ ಅನಂತ ಅಮೂಲ್ಯವಾಗಿರತಕ್ಕಂತಹ ರತ್ನಗಳನ್ನು ಹೆಕ್ಕಿ ಹೆಕ್ಕಿ ನಮಗೆ ಪೋಣಿಸಿ ಒಂದು ಸುಂದರವಾಗಿರತಕ್ಕಂತಹ ಮುತ್ತಿನ ಮಾಲೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಉಪಯೋಗಿಸಿಕೊಂಡು ಧನ್ಯರಾಗೋಣ ಅಂತ ಹೇಳ್ತಾ, ಈ 70ರ ಸಂಭ್ರಮದಲ್ಲಿ ನಮಗೂ ಒಂದು ಇಂಥ ಕಿಂಚಿತ್ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಗಳವರಿಗೆ ನಾನು ಸಾಷ್ಟಾಂಗಪೂರ್ವಕವಾಗಿ ಪ್ರಣಾಮವನ್ನು ಅರ್ಪಣೆ ಮಾಡ್ತಾ ನನ್ನ ಈ ಉಪನ್ಯಾಸವನ್ನು ಶ್ರೀಗಳವರ ಅಂತರ್ಗತನಾಗಿರತಕ್ಕಂಥ ವೇದವ್ಯಾಸರ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.
ಇದುವರೆಗೆ ಸ್ವಧರ್ಮೇ ನಿಧನಂ ಶ್ರೇಯ ಎಂಬ ವಿಷಯದ ಬಗ್ಗೆ ಶ್ರೀಕಾಂತ್ ಬಾಯಿರೆಯವರು ಪ್ರವಚನ ಮಾಡಿದ್ದಾರೆ. ಅವರು ಶ್ರೀಗಳವರಿಂದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಮುಂದಿನ ವಿದ್ವಾಂಸರು ರಘುಪತಿ ಉಪಾಧ್ಯಾಯ, ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅವರು ಅಧ್ಯಯನ ಮಾಡಿ ಶ್ರೀಗಳವರಲ್ಲಿ ಸುಧಾಧ್ಯಯನ ಮಾಡಿ ವಿದ್ವಾಂಸರಾಗಿದ್ದಾರೆ. ಈಗ ವಿದ್ಯಾರಣ್ಯಪುರದ ಸಮೀಪದಲ್ಲಿದ್ದು ಅಲ್ಲಿಯ ಪರಿಸರದಲ್ಲಿ ಅನೇಕ ಜನರಿಗೆ ಪಾಠ ಪ್ರವಚನಗಳನ್ನು ಮಾಡಿಕೊಂಡಿದ್ದಾರೆ. ಅವರ ವಿಷಯ ನಮ್ಮ ಪ್ರಬಲ ವೈರಿ ಕಾಮ.
ಶಾಯೇ ನೃಸಿಂಹೌರವೃತ್ತರ ವಿತ್ರಿನೇತ್ರಂ ಜಾನು ಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ದರಂ ಚ ತದತಂ ಪ್ರಿಯಾಸಮೇತಂ ದಿಗ್ಮಾಂ ತ್ರಿಕೋಟ್ಯಧಿಗತೇಜಸಮಗ್ರಶಕ್ತಿಂ ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ರಮಿತ ಸಜ್ಞಾನ ಸುಖಶಕ್ತಿಭಯೋ ನಿಧಿಃ ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಚಿರ ಶಕ್ತಿಧರಸ್ವಧಾಂನ ಅನ್ಯಾಚಹತ್ಪಚರಣ ಶ್ರವಣತ್ಪಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ದೇವಂ ನಾರಾಯಣಂ ನತ್ವಾ ದೇವಂ ನಾರಾಯಣಂ ನತ್ವಾ ಪರಿಪೂರ್ಣ ಸರ್ವದೋಷ ವಿವರ್ಜಿತಂ ಪರಿಪೂರ್ಣ ಗುರುಂಶ್ಯಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಯೇನಾಹಮಿಹ ದುರ್ಮಾರ್ಗಾತ್ ಉದ್ಧೃತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮಿತಂ ಭವತಿ ಯದನುಭಾವಾದೇಡಮುಖೋಪಿ ವಾಗ್ಮಿ ಜಡಮತಿರಭಿಯಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮೋಚಸಿ ನಿಧತ್ತಾಂ ಸನ್ನಿಧಿ ಮಾನಸೇ ಚ ಅಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಜ ಮನೋರಥಾಃ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ನಮ್ಮ ಗುರುಗಳಾಗಿರತಕ್ಕಂತಹ ಪೇಜಾವರ ಶ್ರೀಗಳ ಅಡಿದಾವರೆಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಾಲ್ಕು ಈ ಸ್ವಾಮಿಗಳ ಈ ಪೀಠಾರೋಹಣದ 70 ವರ್ಷದ ಒಂದು ಸಂಭ್ರಮದ ಮಹೋತ್ಸವದಲ್ಲಿ ನಮ್ಮ ಒಂದು ಅಲ್ಪ ಸೇವೆ ವಾಕ್ ಸೇವೆ ಮಾಡಬೇಕು ಅಂತ ಆಜ್ಞೆಯನ್ನು ಮಾಡಿದ್ದಾರೆ. ಆ ಆಜ್ಞೆಯ ಒಂದು ಅನುಷ್ಠಾನವನ್ನು ಮಾಡಿ ಅವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡತಕ್ಕದ್ದು ನನ್ನ ಕರ್ತವ್ಯ ಎಂಬ ದೃಷ್ಟಿಯಿಂದ ನಾಲ್ಕು ಮಾತನ್ನ ಆಡ್ತಾ ಇದ್ದೇನೆ. ಕಾಮ ಆತ್ಮನ ಪ್ರಬಲವಾಗಿರತಕ್ಕಂತಹ ಶತ್ರು ಎಂಬ ಒಂದು ವಿಷಯ ಈ ವಿಚಾರಕ್ಕೆ ಪ್ರಸ್ತಾವನೆ ಮಾಡ್ತಾ ನಮ್ಮ ಗುರುಗಳು ಆಚಾರ್ಯರ ಭಗವದ್ಗೀತಾ ಭಾಷ್ಯ ತಾತ್ಪರ್ಯ ಮುಂತಾದ ಒಂದು ಗ್ರಂಥದ ನೆರಳಿನಲ್ಲಿ ಗೀತಾ ಸಾರೋದ್ಧಾರದ ನಿರ್ಮಾಣವನ್ನು ಮಾಡಿದ್ದಾರೆ. ಇದರ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಶಾಸ್ತ್ರಗಳಲ್ಲಿ ಸಂಕ್ಷೇಪ ವಿಸ್ತಾರಭ್ಯಾಮ್ ಕಥಯಂತಿ ಮನೀಷಿಣ ಅಂತ ಒಂದು ಮನೀಷಿಗಳು ಒಳ್ಳೆಯ ವ್ಯಾಖ್ಯಾನ ಮಾಡತಕ್ಕಂಥವರ ಲಕ್ಷಣವನ್ನ ತಿಳಿಸಿದ್ದಾರೆ. ಯಾವ ವಿಚಾರವನ್ನಾಗಲಿ ಸುಮ್ಮನೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾ ಇದ್ರೆ ಕೇಳುವವರಿಗೆ ಅದರಲ್ಲಿ ಆಸಕ್ತಿ ಹೊಟ್ಟೋಗ್ಬಿಡತ್ತೆ. ಆದ್ರಿಂದ ಸಂಕ್ಷೇಪವಾಗಿ ಹೇಳಬೇಕಂತೆ. ಹೇಳ್ತಕ್ಕಂಥ ವಿಚಾರ ಏನ್ ಹೇಳ್ತಾ ಇದ್ದಾರೆ, ಮುಖ್ಯ ಬಿಂದು ಏನು ಅನ್ನೋದು ಹೇಳಿದಾಗ ಕೇಳೋರಿಗೆ ಆಸಕ್ತಿ ಬರತ್ತೆ. ಮುಂದೆ ಅದನ್ನು ವಿಸ್ತಾರವಾಗಿ ಕೇಳಲಿಕ್ಕೆ ಮನಸ್ಸು ಮಾಡ್ತಾರೆ. ಹಾಗೆ ಸ್ವಾಮಿಗಳು ಅದನ್ನು ಒಂದು ರೀತಿಯಾಗಿ ಸಂಕ್ಷೇಪವಾಗಿಯೂ ಆ ಗೀತೆಯಲ್ಲಿ ಕೃಷ್ಣ ಏನ್ ವಿಸ್ತಾರವಾಗಿ ಹೇಳ್ಕೊಂಡು ಹೋಗಿದ್ದಾನೆ, ಎಲ್ಲೆಲ್ಲಿ ಮುಖ್ಯ ಬಿಂದುಗಳಿದೆ ಅದನ್ನು ಅಲ್ಲಲ್ಲಿ ಸಂಕ್ಷೇಪವಾಗಿ ತಿಳಿಸಿದ್ದಾರೆ. ಆಮೇಲೆ ಅದನ್ನು ವಿಸ್ತಾರ ಪಡಿಸಬೇಕು. ಯಾಕಂತಂದ್ರೆ ಹೇಳುವವರ ಬುದ್ಧಿಮಟ್ಟ ಒಂದು ರೀತಿಯಾಗಿದ್ರೆ ಕೇಳುವವರು ಅನೇಕರು ಅವರ ಬುದ್ಧಿಮಟ್ಟ ಅನೇಕ ವಿಧವಾಗಿರುತ್ತೆ, ಅನೇಕ ಸ್ತರದಲ್ಲಿರುತ್ತೆ. ಆದ್ರಿಂದ ಕೇಳುವವರಿಗೂ ಅದನ್ನು ಓದುವವರಿಗೆ ಅರ್ಥ ಆಗುವ ಹಾಗೆ ಹೇಳಬೇಕು, ಅದನ್ನು ವಿಸ್ತಾರವಾಗಿ ಹೇಳಬೇಕು. ಅವರಿಗೆ ಬೇಕಾಗಿರ್ತಕ್ಕಂತಹ ಉದಾಹರಣೆಗಳು ಅವರಿಗೆ ಅರ್ಥ ಆಗತಕ್ಕಂತಹ ರೀತಿಯಲ್ಲಿ ಶೈಲಿಯಲ್ಲಿ ಹೇಳಬೇಕು. ಆ ಕೆಲಸವನ್ನು ಮಾಡಿ ಪ್ರಾಚೀನರು ಏನೊಂದು ಸಂಕ್ಷೇಪ ವಿಸ್ತಾರಾಭ್ಯಾಮ್ ಕಥಯಂತಿ ಮನೀಷಿನ ಅಂತ ಬುದ್ಧಿವಂತರ ವ್ಯಾಖ್ಯಾರ್ಥಗಳ ಒಂದು ಲಕ್ಷಣವನ್ನು ಹೇಳಿದ್ದಾರೆ, ಅದನ್ನು ಅನುಷ್ಠಾನ ಮಾಡಿ ತೋರಿಸಿದ್ದಾರೆ. ಇದನ್ನ ಅದರ ಬೆಳಕಿನಲ್ಲಿ ಒಂದು ನಾಲ್ಕು ಮಾತನ್ನ ಆಡ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಸಾಧಕರ ಜೀವನಕ್ಕೆ ಬೇಕಾಗಿದ್ದು ಎರಡು, ಒಂದು ಜ್ಞಾನ, ಒಂದು ಇನ್ನೊಂದು ಧರ್ಮ. ಜ್ಞಾನ ಮತ್ತು ಧರ್ಮ. ಯಾಕಂತಂದ್ರೆ ಆ ಗೀತಾ ಭಾಷ್ಯದ ಒಂದು ಇದರಲ್ಲಿ ಪ್ರಾರಂಭದಲ್ಲಿ ಬರ್ತಾ ಇದೆ, ನಷ್ಟ ಜ್ಞಾನ ಧರ್ಮ ಕೃಪಾಲು ವಿಹಿ ಬ್ರಹ್ಮಾದಿ ವಿಹಿ ಅಂತಂದ್ರೆ ನಮ್ಮ ಜೀವನಕ್ಕೆ ಬೇಕಾಗಿದ್ದು ಎರಡೇ. ಉಳಿದೆಲ್ಲ ಊಟ ತಿಂಡಿ ಮನೆ ಮಕ್ಕಳು ಎಲ್ಲ ಬೇಕು, ಅದು ಕಾಲಕ್ಕೆ ಬರೋ ಕಾಲದಲ್ಲಿ ಬರುತ್ತೆ, ಹೋಗೋ ಕಾಲದಲ್ಲಿ ಹೋಗ್ತಾ ಇರತ್ತೆ. ಆದ್ರೆ ಜೀವನದ ಸಾರ್ಥಕ್ಯ ಇರುವಂತಹದ್ದು ಎರಡು ಬರತಕ್ಕದ್ದು, ಒಂದು ಧರ್ಮ ಇನ್ನೊಂದು ಜ್ಞಾನ. ಧರ್ಮ ಅಂದ್ರೆ ಏನು? ಧರ್ಮ ಅಂತಂದ್ರೆ ನಮ್ಮ ಆಚಾರ್ಯರು ಕೊಟ್ಟಿರ್ತಕ್ಕಂತಹ ವಿವರಣೆಯಲ್ಲಿ ಅದು ಬಹಳ ವಿಸ್ತಾರವಾಗಿರ್ತಕ್ಕದ್ದು. ಒಂದು ಧರ್ಮ ಅದು ವರ್ಣಾಶ್ರಮ, ಆಯಾಯ ವರ್ಣ ಧರ್ಮ ಆಶ್ರಮಗಳಿಗೆ ವಿಹಿತವಾಗಿರತಕ್ಕಂತಹ ಧರ್ಮಗಳು ಅದು ಒಂದು ಧರ್ಮ. ಅಷ್ಟೇ ಅಲ್ಲ, ಯಾವುದು ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತಿಗಾಗಿ ಆಗ್ತಾ ಇದೆಯೋ ಅದೆಲ್ಲವೂ ಕೂಡ ನಮ್ಮ ಇದರಲ್ಲಿ ಧರ್ಮನೇ ಆಗ್ತಾ ಇದೆ. ನಿಷ್ಕಾಮ ಕರ್ಮನೇ ಧರ್ಮ ಅಂತ ಆಚಾರ್ಯರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆ ರಾಘವೇಂದ್ರ ತೀರ್ಥರು ಆ ಪ್ರಾತಃ ಸಂಕಲ್ಪ ಗತಿಯಲ್ಲಿ ಹೇಳ್ತಾ ಲೌಕಿಕ ಕರ್ಮಗಳು ಕೂಡ, ಯಾಕಂತಂದ್ರೆ ಜೀವನ ಯಾತ್ರಾ ನಡೀಬೇಕು. ಜೀವನ ಯಾತ್ರ ನಡೀಬೇಕಂದ್ರೆ ಊಟ ಮಾಡಬೇಕು, ಸುಖ ಸಾಧನ ಅಥವಾ ಕೊನೆ ಪಕ್ಷ ಜೀವನ ಸಾಧನಗಳು ಬೇಕು, ಅದನ್ನು ಸಂಪಾದನೆ ಮಾಡಬೇಕು. ಅದು ಕೂಡ ಅದರ ಹಿನ್ನೆಲೆಯಲ್ಲಿ ಇದು ಭಗವಂತನ ಪ್ರೇರಣೆಯಿಂದ ಆಗ್ತಾ ಇದೆ, ಇದು ಭಗವಂತನ ಪ್ರೀತಿಗೆ ಆಗ್ತಾ ಇದೆ. ಊಟ ಮಾಡಿದ್ರು ಕೂಡ ಊಟ ಮಾಡೋದು ನಾವು ತೃಪ್ತಿಗೋಸ್ಕರ ಮೈ ಶಕ್ತಿ ಬರಬೇಕು ಅಂತ, ಅದು ಮುಖ್ಯ ಅಲ್ಲ. ಊಟ ಮಾಡ್ತಾ ಇರಬೇಕಾದ್ರೂ ಕೂಡ ನಮ್ಮ ಮುಖ್ಯ ಉದ್ದೇಶ
ಏನಿರಬೇಕು ಅಂದ್ರೆ ಇದು ನಾನು ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನವೇ. ಆ ಅನುಸಂಧಾನ ಇದ್ರೆ ಅದು ಕೂಡ ನಿಷ್ಕಾಮ ಕರ್ಮವಾಗತ್ತೆ, ಅದು ಕೂಡ ಧರ್ಮನೇ ಆಗತ್ತೆ. ಹೀಗೆ ಇಂತಹ ಒಂದು ವಿಸ್ತಾರವಾಗಿರತಕ್ಕಂತಹ ವ್ಯಾಖ್ಯೆಯನ್ನು ಆಚಾರ್ಯರು ನೀಡಿದ್ದಾರೆ. ಭಗವತ್ ಪ್ರೀತಿಕರವಾದ ಭಗವತ್ ಪ್ರೇರಣೆಯಿಂದ ನಡೀತಕ್ಕದ್ದು ಎಲ್ಲೂ ಕೂಡ ಧರ್ಮ ಆಗತ್ತೆ. ಇಂತಹ ಈ ಧರ್ಮ ಅದು ಸಾಧನೆಯಲ್ಲಿ ಮುಖ್ಯವಾದ ಎಲ್ಲ ನಮ್ಮ ಸಾಧನೆಯ ಮುಖ್ಯ ಉದ್ದೇಶ ಭಗವಂತನ ಪ್ರೀತಿ. ಯಾಕಂದ್ರೆ ನಮಗೆ ಪರಮ ಪುರುಷಾರ್ಥವಾದ ಮೋಕ್ಷ ಅದರ ಪ್ರಾಪ್ತಿ ಆಗಬೇಕು, ಅದಕ್ಕೆ ಬೇಕಾಗಿರತಕ್ಕಂಥ ಅಪರೋಕ್ಷ ಜ್ಞಾನ ಆಗಬೇಕು, ಅದರ ಮೊದಲು ಪರೋಕ್ಷ ಜ್ಞಾನ ಆಗಬೇಕು, ಧ್ಯಾನಾದಿಗಳಾಗಬೇಕು ಅಂತಿದ್ರು ಎಲ್ಲ ಹಂತದಲ್ಲಿಯೂ ಕೂಡ ಭಗವಂತನ ಅನುಗ್ರಹ ಬೇಕು. ಇಲ್ಲಿ ಈ ಧರ್ಮ ಅಥವಾ ನಿಷ್ಕಾಮ ಕರ್ಮದ ಉಪಯೋಗ ಆಗುವಂತಹದ್ದು ಅಂತಃಕರಣ ಶುದ್ಧಿ. ನಮಗೆ ಯಾವ ಸಾಧನೆ ಮುಖ್ಯವಾಗಿ ಜ್ಞಾನ ಧ್ಯಾನಗಳ ಸಾಧನೆ ಮಾಡಬೇಕಾದ್ರೆ ಅಂತಃಕರಣ ಶುದ್ಧಿಯಾಗಲಿ. ಆ ಅಂತಃಕರಣ ಶುದ್ಧಿಯಲ್ಲಿ ಈ ಧರ್ಮ ನಿಷ್ಕಾಮ ಕರ್ಮದ ಮುಖ್ಯವಾಗಿರತಕ್ಕಂತಹ ಪಾತ್ರ ಉಂಟು. ಆ ದೃಷ್ಟಿಯಿಂದ ಧರ್ಮ ನಮಗೆ ಅವಶ್ಯಕವಾಗಿದೆ. ಇನ್ನು ಧರ್ಮ ಅನಂತ ಇನ್ನೊಂದು ಜ್ಞಾನ. ಜ್ಞಾನ ಅಂದ್ರೆ ತತ್ವಜ್ಞಾನ, ಅದು ಭಗವಂತನ ಜ್ಞಾನ, ಭಗವತ್ ತತ್ವಜ್ಞಾನ. ಈ ಭಗವತ್ ತತ್ವಜ್ಞಾನ ಅದು ಭಗವಂತನ ಧರ್ಮ ಸಾಧನೆ ಮಾಡಿ ಅಂತಃಕರಣ ಶುದ್ಧಿ ಮಾಡಿ ಶ್ರವಣ ಮನನ ನಿಧಿಧ್ಯಾಸಗಳನ್ನೆಲ್ಲ ಮಾಡಿಕೊಂಡು ಪಡೆಯಬೇಕು. ಈ ತತ್ವಜ್ಞಾನ ಮತ್ತು ಈ ಧರ್ಮಕ್ಕೋಸ್ಕರನೇ ದೇವತೆಗಳು ಎಲ್ಲ ಭಗವಂತನೇ ಅನೇಕ ಜ್ಞಾನ ಕಾರ್ಯವನ್ನು ಮಾಡತಕ್ಕಂತಹ ಅವತಾರಗಳು, ವೇದವ್ಯಾಸಾದಿ ಅವತಾರಗಳನ್ನ, ಬಲ ಕಾರ್ಯವನ್ನು ಮಾಡತಕ್ಕಂತಹ ಅವತಾರ, ಹೀಗೆ ಇದನ್ನೆಲ್ಲ ಮಾಡಿದ್ದಾನೆ. ಯಾಕಂತಂದ್ರೆ ಈ ಧರ್ಮ ಮತ್ತು ಜ್ಞಾನದ ಉದ್ದೇಶದಿಂದ ಮಾಡಿದ್ದಾನೆ. ಆದ್ರಿಂದ ಈ ಧರ್ಮ ಅಂತಃಕರಣ ಶುದ್ಧಿ, ಭಗವತ್ ಪ್ರೀತಿಗೆ ಬೇಕು. ಜ್ಞಾನ ಯಾಕಬೇಕು ಅಂತಂದ್ರೆ ಭಗವಂತನ ಪ್ರೀತಿ, ಭಗವಂತನ ಪರಮ ಅನುಗ್ರಹದಿಂದ ಮೋಕ್ಷ ರೂಪ ಆ ಪುರುಷಾರ್ಥದ ಪ್ರಾಪ್ತಿಯಾಗತ್ತೆ. ಆ ಜ್ಞಾನಿಗಳಲ್ಲೇ ಭಗವಂತ ವಿಶೇಷವಾಗಿ ಪ್ರೀತನಾಗ್ತಾ ಇದ್ದಾನೆ. ಆದಷ್ಟಿಂದ ಜ್ಞಾನಕ್ಕೆ ಕೂಡ ಮಹತ್ವ ಎನ್ನುವುದು ಉಂಟು. ಇಂತಹ ಧರ್ಮ ಜ್ಞಾನ ಇದು ಎರಡು ಕೂಡ ನಮ್ಮ ಜೀವನದ ಒಂದು ಉದ್ದೇಶ. ಪ್ರಕೃತದಲ್ಲಿ ಅರ್ಜುನ ಅವನು ಮೊದಲು ಯುದ್ಧದ ಒಂದು ಸನ್ನಿವೇಶ ಬಂದಾಗ ಯುದ್ಧ ಮಾಡೋದಿಲ್ಲ ಅಂತ ಮೋಹಕ್ಕೆ ಅರ್ಜುನ ನಮ್ಮ ಪರವಾಗಿ ಹೇಳಿರ್ಬೋದು. ಯಾಕಂತಂದ್ರೆ ಅವನಿಗೆ ಮೋಹ ಬಂದಿರಬೇಕು ಅಂತೇನಿಲ್ಲ, ಅವನು ಅಪರೋಕ್ಷ ಜ್ಞಾನಿ ಇಂದ್ರಾವತಾರಿಯಾಗಿದ್ದಾನೆ. ಅಂತೂ ನಾವು ಕರ್ಮವನ್ನೇ ಮಾಡೋದಿಲ್ಲ ಅಂತ ಹೊರಟರು. ಇದು ನಮಗೂ ಕೂಡ ಬರತ್ತೆ. ನಮ್ಮ ಕರ್ತವ್ಯ, ನಮ್ಮ ಧರ್ಮ ಕರ್ಮಗಳನ್ನು ತಿಳಿದು ಕೂಡ ಕೆಲವೊಮ್ಮೆ ನಾವು ಪ್ರವೃತ್ತರಾಗೋದಿಲ್ಲ. ಆವಾಗ ಕೃಷ್ಣ ಹೇಳಿದ್ದಾನೆ, ಹಾಗಲ್ಲಪ್ಪ, ಸುಲಭ ಕೆಲಸ ಆಗಲ್ಲ. ಲೋಕೇಶ್ವಿನ್ ದ್ವಿಧ ನಿಷ್ಠ ಪುರಾ ಪ್ರೋಕ್ತ ಮಯಾನಘ ಅಂತ ಹೇಳಿದಾಗ ಜ್ಞಾನಯೋಗಿಗಳು ಕರ್ಮಯೋಗಿಗಳು ಅಂತಿರ್ತಾರೆ. ನೀನು ಎಲ್ಲಿ ಬಂದಿದ್ಯೋ, ನೀನು ಎಲ್ಲಿದ್ಯೋ, ನಿನಗೆ ವಿಹಿತವಾದ ಕರ್ಮವನ್ನು ಮಾಡಿದ್ರೆ ನನ್ನ ಪ್ರೀತಿ ಅಂತ, ನೀನು ಅದನ್ನೇ ಮಾಡಬೇಕು, ಯುದ್ಧವನ್ನೇ ಮಾಡಬೇಕು ಅಂತ ತಿಳಿಸಿದ್ದಾರೆ. ತಿಳಿಸಿ ಮತ್ತೆ ಬೇರೆ ಧರ್ಮವನ್ನು ನೀನು ಅನುಷ್ಠಾನ ಮಾಡಬಾರದು. ಯಾಕಂತಂದ್ರೆ ಶ್ರೇಯಾಂ ಸ್ವಧರ್ಮೋ ವಿಗುಣ ಪರಧರ್ಮಾತ್ಮನುಷ್ಠಿತ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಮಗೆ ವಿಹಿತವಾಗಿರ್ತಕ್ಕಂತಹ ಕರ್ಮ ಮಾಡಬೇಕಾದ್ರೆ ನ್ಯೂನತೆಗಳು ಬರಬಹುದು. ಆದ್ರೆ ಆ ನ್ಯೂನತೆ ಅದು ಅಷ್ಟು ದೊಡ್ಡ ತಪ್ಪಲ್ಲ. ಯಾಕಂತಂದ್ರೆ ನಾವು ನಿಷ್ಕಾಮ ಕರ್ಮವನ್ನು ಮಾಡಬೇಕಾದ್ರೆ ಅಥವಾ ಭಗವತ್ ಪ್ರೀತಿಗಾಗಿ ಕರ್ಮವನ್ನು ಮಾಡಬೇಕಾದ್ರೆ ಈ ನ್ಯೂನತೆಗಳಿಗೆ ಅಷ್ಟು ಒಂದು ಮಹತ್ವ ಇಲ್ಲ, ಅದರಿಂದ ಅಂತ ಹಾನಿ ಆಗೋದಿಲ್ಲ. ಆದ್ರೆ ಪರಧರ್ಮ ನಿನಗೆ ವಿಹಿತವಾಗಿದ್ದನ್ನು ಬಿಟ್ಟು ಇನ್ನೊಂದು ಮಾಡ್ಲಿಕ್ಕೆ ಹೋದ್ರೆ ಅದು ಭಯಂಕರ, ಅದರಿಂದ ಹಾನಿ ಆಗತ್ತೆ ಅಂತ ಹೀಗೆ ತಿಳಿಸಿ ಆ ನೀನು ನಿನ್ನ ಧರ್ಮವನ್ನು ಮಾಡಬೇಕು, ಅದೇ ಧರ್ಮ ಅಂತ ಇಷ್ಟು ತಿಳಿಸಿದೆ. ಇಷ್ಟು ವಿಚಾರ ಆದ ನಂತರ ಇದನ್ನೇ ನಮಗೆ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನಮ್ಮ ಧರ್ಮ ಕರ್ಮಗಳನ್ನು ನಾವು ಅಲ್ಪವಾಗಿ ತಿಳಿದಿದ್ದೇವೆ. ನಾವು ಎಷ್ಟು ನಮ್ಮ ಜ್ಞಾನವೇ ಅಲ್ಪ, ಅದರಲ್ಲಿ ಅನುಷ್ಠಾನ ಮಾಡತಕ್ಕಂತಹ ಶಕ್ತಿ ಮತ್ತಷ್ಟು ಕಡಿಮೆ ಇದೆ. ತಿಳಿದಿದ್ರೂ ಕೂಡ ನನಗೆ ಅನೇಕ ಸಲ ತಪ್ಪು, ಇದೆಲ್ಲ ದುರ್ಯೋಧನ ಮಾತು. ದುರ್ಯೋಧನ ಅವನು ಕಲಿಯಾಗಿದ್ದರಿಂದ ನಮ್ಮಲ್ಲಿ ಕೂಡ ಆವಿಷ್ಟನಾಗಿದ್ದಾನೆ. ನಮಗೂ ಈ ಸಮಸ್ಯೆ ಬರತ್ತೆ. ಜಾನಾಮಿ ಧರ್ಮಂ ನಚನೇ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನಚನೇ ನಿವೃತ್ತಿ. ಧರ್ಮ ಅಂದ್ರೆ ಏನು ಅಂತೆಲ್ಲ ನನಗೆ ಗೊತ್ತು, ನನಗೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಧರ್ಮವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದವರನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಈ ಪರಿಸ್ಥಿತಿ ಹೆಚ್ಚು ಕಡಿಮೆ ಎಲ್ಲ ಸಾಧಕರಿಗಿದೆ. ಯಾಕಂತಂದ್ರೆ ಪ್ರತಿಯೊಬ್ಬ ಸಾಧಕರಿಗೂ ಕೂಡ ಧರ್ಮಾನುಷ್ಠಾನ ಆಗ್ಲಿ, ಜ್ಞಾನ ಸಂಪಾದನೆ ಆಗ್ಲಿ, ಅಥವಾ ಲೋಕದ ದೈನಂದಿನ ವ್ಯವಹಾರದಲ್ಲಿ ತಪ್ಪು ಒಪ್ಪುಗಳು ಗೊತ್ತು, ಆದ್ರೆ ಅದನ್ನು ಮಾಡಬೇಕು, ಮಾಡಬೇಕಾದ್ದನ್ನು ಮಾಡತಕ್ಕಂತಹ ಶಕ್ತಿ ಕೆಲವೊಮ್ಮೆ ಇರೋದಿಲ್ಲ, ಬಿಡಬೇಕಾದ್ದನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಒಂದು ದೌರ್ಬಲ್ಯವು. ಈ ದೌರ್ಬಲ್ಯ ಇದು ಯಾಕೆ ಬಂತು, ಅಥವಾ ಈ ದೌರ್ಬಲ್ಯದಿಂದ ಆಗ್ತಕ್ಕಂತಹ ದುಷ್ಪರಿಣಾಮ ಇದನ್ನು ಹೇಗೆ ದಾಟುವುದು ಎಂಬುದನ್ನ ಈ ಭಾಗದಲ್ಲಿ ಕೆಲವು ಶ್ಲೋಕಗಳಲ್ಲಿ ಕೃಷ್ಣ ಬಹಳ ವಿವೇಚನೆ ಮಾಡಿ ತಿಳಿಸಿದ್ದಾನೆ. ಅದನ್ನ ಸ್ವಾಮಿಗಳು ಕೂಡ ತಿಳಿಸಿದ್ದಾರೆ. ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಅನಿಚ್ಛನ್ನ ವಿವಾಹಿಯೋ ಬಲಾದಿವ ನಿಯೋಜಿತ. ಬಲಾದಿವ ನಿಯೋಜಿತ, ನಮಗೆ ನಾವು ವಶರಲ್ಲ. ಆಚಾರ್ಯ ಕೂಡ ಹೇಳ್ತಾರೆ, ಯದಿ ನಾಮ ಬರೋ ನವವೇತ್ತಹರಿ ಕಥಮಸ್ಸ ವಶೇ ಜಗದೇ ತದಭು, ಯದಿ ನಾಮ ತಸಸ್ಸ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇ. ನಾವು ನಮ್ಮ ವಶದಲ್ಲಿದ್ರೆ ಬೇಕಾದ ಸಾಧನೆಗಳನ್ನ ನಾವು ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ ಬಿಟ್ಟರೆ ನಾವು ಸುಖವಾಗಿರ್ಬೋದು. ಹಾಗಾಗಿಲ್ಲ, ನಾವು ಪರವಶರಾಗಿದ್ದೇವೆ. ಈ ಪರವಶತೆ ಇದು ನಮ್ಗೆ ಈ ಸಾಧನೆ ಮಾರ್ಗದಲ್ಲಿ ನಮಗೆ ಅನುಭವ ಬರುತ್ತೆ. ನಾವು ಸಾಧನೆ ಮಾಡಬೇಕು ಅಂತ ಹೊರಟ್ರೆ ನಮ್ ಕೈಯಿಂದ ಆಗ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಟ್ಟ ಕೆಲಸ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಇದಕ್ಕೇನು ಕಾರಣ ಅಂತ ಹೀಗೆ ಅರ್ಜುನ ಪ್ರಶ್ನೆ ಮಾಡಿದ್ದಾರೆ. ಆವಾಗ ಕೃಷ್ಣ ಅದರ ಮೂಲ ವಿವೇಚನೆ ಮಾಡ್ತಾ, ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಿಹ ವೈರಿಣಂ. ಅಲ್ಲಿ ಅರಿಷಡ್ ವರ್ಗ ಎಲ್ಲರೂ ತಿಳಿದಿದ್ದಾರೆ, ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ ಲೋಭ ಇದೆಲ್ಲ ಮನುಷ್ಯನ ಮೇಲೆ ಒಳಗಿಂದ ಆಕ್ರಮಣ ಮಾಡ್ತಾ ಇರ್ತಾರೆ. ಒಳಗಿಂದ ಅಲ್ಲ, ನಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡಿಬಿಟ್ಟು ನಮಗೆ ನಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದರಲ್ಲಿ ಅತ್ಯಂತ ಪ್ರಬಲವಾಗಿತ್ತು ಕಾಮ ಅಂತ ಹೇಳ್ತಾ ಇದ್ದ. ಕಾಮ ಅಂತಂದ್ರೆ ಕೂಡಲೇ ಲೋಕದಲ್ಲಿ ಕಾಮ ಶಬ್ದಕ್ಕೆ ಏನ್ ಅರ್ಥ ಅಂತಂದ್ರೆ, ನಮಗೆ ಈ ಕಾಮದ ವಿಚಾರ ಮಾಡ್ಲಿಕ್ಕೆ ಹೋದಾಗ ಪಾಂಡವರಲ್ಲಿ ಒಂದು ಪುರುಷಾರ್ಥದ ಮೀಮಾಂಸೆ ಬೆಳ್ತದೆ. ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳು, ಜೀವನದ ಲಕ್ಷ್ಯಗಳು, ಅದು ಯಾವುದು ಶ್ರೇಷ್ಠ, ಯಾವುದು ಶ್ರೇಷ್ಠ ಅಂತ ಹೇಳಿದಾಗ ಅಲ್ಲಿ ಧರ್ಮರಾಜ ವಿದುರ ಎಲ್ಲ ಸೇರ್ಕೊಂಡು ಧರ್ಮನೇ ಶ್ರೇಷ್ಠ ಅಂತ ಹೇಳಿದರು. ಅರ್ಜುನ ಹೇಳಿದಂತೆ ಇಲ್ಲ, ಅರ್ಥ ಶ್ರೇಷ್ಠ ಅಂತ ಹೇಳಿದ್ರು. ಕಡೆ ಭೀಮಸೇನ ದೇವರು ಕಾಮ ಶ್ರೇಷ್ಠ ಅಂದ್ರು. ಯಾವ ಕಾಮವನ್ನ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಆ ಕಾಮವನ್ನೇ ಭೀಮ, ಅದು ಪರಮ ಭಾಗವತ ಅಂತ ಪ್ರಸಿದ್ಧನಾಗಿರ್ತಕ್ಕಂಥವನು, ಏನಿದು ಕಾಮವನ್ನ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಆ ಕಾಮ ಶಬ್ದಕ್ಕೆ ಆ ಪ್ರಸಂಗಕ್ಕೆ ಅನುಗುಣವಾದ ಅರ್ಥವನ್ನ ಮಾಡ್ಕೊಳ್ಳಿ. ಅಲ್ಲಿ ಭೀಮಸೇನ ಹೇಳಿರ್ತಕ್ಕಂತಹ ಕಾಮ ಅಂತಂದ್ರೆ ಅದು ಕಾಮ ಅಂತಂದ್ರೆ ಕಾಮ ಶ್ರೇಷ್ಠ ಅಂತ ಹೇಳ್ತಾನೆ. ಯಾಕಂದ್ರೆ ಕಾಮ್ಯವಾಗಿದ್ದೆಲ್ಲ ಕಾಮ, ನಾವು ಯಾವುದನ್ನು ಇಷ್ಟಪಡ್ತೇವೋ ಅದೆಲ್ಲೂ ಕೂಡ ಕಾಮ. ಯಾವುದನ್ನು ಇಷ್ಟಪಡ್ತೇವೆ, ಸರಿಯಾಗಿರತಕ್ಕಂತಹ ಸಾಧಕ, ಜ್ಞಾನ, ಭಕ್ತಿ, ವೈರಾಗ್ಯ, ಭಗವಂತನ ಅನುಗ್ರಹ, ಮೋಕ್ಷ, ಇವುಗಳನ್ನೆಲ್ಲ ಇಷ್ಟಪಡ್ತಾನೆ. ಆದ್ರಿಂದ ಇದೆಲ್ಲೂ ಕೂಡ ಕಾಮ್ಯ. ಭಗವಂತನನ್ನು ಇಷ್ಟಪಡ್ತಾನೆ, ಭಗವಂತನೂ ಕೂಡ ಕಾಮ್ಯ, ಅವನನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆದ್ರಿಂದ ಕಾಮ್ಯವಾಗಿರ್ತಕ್ಕಂತಹ ಪದಾರ್ಥಗಳೇ ಕಾಮನೇ ಕಾಮ. ಧರ್ಮ ಅರ್ಥ ಹಾಗೆ ಆ ಧರ್ಮ ಅರ್ಥ ಮತ್ತೆ ಮೋಕ್ಷ ಇದು ಪುರುಷಾರ್ಥಗಳಾಗಬೇಕಾದ್ರೆ ಅದು ಕಾಮ್ಯವಾಗಬೇಕು, ಅದು ಇಷ್ಟವಾಗಬೇಕು, ಆವಾಗಲೇ ಅದು ಕಾಮ ಆಗ್ಲಿಕ್ಕೆ ಸಾಧ್ಯ ಅಂತ ಕಾಮದ ಮಹತ್ವವನ್ನು ತಿಳಿಸಿ. ಹಾಗೆ ಕಾಮ ಅಂತಂದ್ರೆ ಎರಡು ರೀತಿಯಾಗಿರ್ತಕ್ಕಂತಹ ಕಾಮ ಇರುತ್ತೆ. ಒಂದು ಜೀವನ ಸ್ವರೂಪದಲ್ಲಿರ್ತಕ್ಕಂತಹ ಕಾಮ, ಹೊರಗಿನ ಅಂತಃಕರಣದಲ್ಲಿರ್ತಕ್ಕಂತಹ ಕಾಮ. ಜೀವನ ಸ್ವರೂಪದಲ್ಲಿ ಏನು ಕಾಮ ಇದೆ ಅದು ಸಜ್ಜೀವರಿಗೆ ಅದು ಒಳ್ಳೆಯ ಕಾಮನೆ ಆಗಿರುತ್ತೆ, ಅದರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಅದೀಗ ಏನು ನಮಗೆ ಸಂಸಾರದಲ್ಲಿ ಅದೇ ನಮಗೆ ಸಾಧನೆ ತೊಂದರೆ ಏನು ಮಾಡೋದಿಲ್ಲ, ಮಾಡಿದ್ರೆ ಅನುಕೂಲವನ್ನೇ ಮಾಡಿಕೊಡೋದು. ಈ ಶುದ್ಧವಾಗಿರ್ತಕ್ಕಂಥ ಕಾಮ, ತಿನ್ಬೇಕು, ಉಣ್ಬೇಕು, ಮನೆ ಮಾಡಬೇಕು, ನಾಲ್ಕು ಮಾಡಬೇಕು, ಹತ್ತು ಮಾಡಬೇಕು, ನಮ್ಮೂರಿಗೆ ಆಗ್ಬೇಕು, ಮೊಮ್ಮಕ್ಕಳಿಗೆ ಆಗ್ಬೇಕು, ಭೋಗ ಮಾಡಬೇಕು ಅಂತ ಈ ಶುದ್ಧ ಕಾಮನೆ ಏನಿದೆ ಇದು ಇಲ್ಲಿ ಕೃಷ್ಣ ಮಹಾವೈರಿ ಮಹಾಶತ್ರು ಅಂತ ಹೇಳಿದ್ದಾರೆ. ಈ ಕಾಮನೆ ಇದು ಆತ್ಮನಿಗೆ ಪ್ರಬಲವಾಗಿರತಕ್ಕಂತಹ ಶತ್ರು. ಇದು ಕಾಮಯೇಷ ಕ್ರೋಧಯೇಷ, ಅದರಿಂದ ಕ್ರೋಧ ಬರತ್ತಂತೆ. ಇಂತಹ ಅನ್ಯಾಯವೋ ಇನ್ನೊಂದು ಕಾಮನೆಗಳನ್ನ ಪೂರ್ಣೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ, ಅದಾಗೋದಿಲ್ಲ, ಕ್ರೋಧ ಬರುತ್ತೆ, ಅದರಿಂದ ಇನ್ನೊಂದು ಹಾನಿ ಇದೆಲ್ಲ ಆಗ್ತಾ ಇದೆ. ಆದ್ರಿಂದ ಮಹಾವೈರಿ ಅಂತ ಹೇಳ್ತಾ ಮುಂದೆ ಮಹಾಶನೋ ಮಹಾಪಾಪ್ಮ ಅಂತ ಅದಕ್ಕೊಂದು ಎರಡು ವಿಶೇಷಣ. ಕಾಮನೆಗಳಲ್ವ, ಆ ಕಾಮನೆಗಳನ್ನ ಎರಡು ರೀತಿಯಾಗಿ ಕಾಮವನ್ನು ಗೆಲ್ಲಬಹುದಂತ. ಒಂದೇನಂತಂದ್ರೆ ಸಾಮಾನ್ಯ ಅನುಭವ ಅಥವಾ ಸಾಮಾನ್ಯರ ಮಾತಿನಂತೆ ಒಂದು ಕಾಮನೆಗಳಿಗೆ ಆ ನಿಗ್ರಹ ಮಾಡು, ಬೇಡ ನನಗೊಂದು ಅತಿಯಾದ ಆಸೆ ಬಂದ್ರೆ ಅದು ಬೇಡ ಅಂತ ನಿಗ್ರಹ ಮಾಡ್ತಕ್ಕಂತ. ಇದೊಂದು ರೀತಿಯಾಗಿ ಕಾಮನೆ ಅಂತ ಹೇಳಿದ್ರೆ ಅಥವಾ ನಿಲ್ಲಿಸೋದಾದ್ರೆ ಇನ್ನೊಂದು ಅದಕ್ಕೆ ಬೇಕಾಗಿದ್ದು ಕೊಡು. ಕೆಲವೊಮ್ಮೆ ಹೇಳ್ತಾರಲ್ಲ ತಿಂದು ಸಾಯಿಲಿ, ಹೊಳ್ಳಿ ತಿಂದು ಎಷ್ಟು ತಿಂತಾನೆ ನೋಡೋಣ. ಅದೇ ರೀತಿ ಈ ಕಾಮನೆಗಳಿಗೆ ವಿಷಯವನ್ನ ಬಡಿಸಿ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀಡಿ ಅದನ್ನ ಸಂತೃಪ್ತಿ ಪಡಿಸ್ಕೊಳ್ಳೋಣ ಅಂದ್ರೆ ಅದು ಆಗೋ ಮಾತಲ್ಲ. ಯಾಕಂತಂದ್ರೆ ಮಹಾಶನಃ ಅಂತ ಹೇಳಿದ್ದಾನೆ ಕೃಷ್ಣ. ಅದಕ್ಕೆ ತಿಂದಷ್ಟು ಮತ್ತಷ್ಟು ಬೇಕನ್ಸತ್ತಂತೆ, ಆ ಕಾಮನೆಗೆ ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮ ಗುರುಗಳು ಆ ಮಹಾಭಾರತದ ಜಯಾತಿಯ ಮಾತನ್ನು ಉದ್ಧರಿಸಿದ್ದಾರೆ. ನಜಾತು ಕಾಮ ಕಾಮಾನ ಉಪಭೋಜನ ಶಾಮ್ಯತಿ ಹವಿಷ ಕೃಷ್ಣ ವರ್ತನೆಯವ ಪುನರೇವಾಧ್ಯ ವರ್ತದೆ ಅಂತ. ಅದು ಇದಕ್ಕೆ ಆ ಅಗ್ನಿಗೆ ನೀವು ತುಪ್ಪ ಹಾಕಿದಷ್ಟು ಮತ್ತೆ ಮೆಲ್ಲೆಲ್ಲ ಬರತ್ತೆ ಹಾಗೆ ಆಗತ್ತೆ ಅಂತ ಆ ಉದಾಹರಣೆ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಆದ್ರಿಂದ ಕಾಮಕ್ಕೆ ವಿಷಯವನ್ನು ನೀಡಿ ಅದನ್ನ ಪೂರ್ಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಮದ ನಿಗ್ರಹವನ್ನು ಮಾಡಬೇಕು, ಅದು ಮಹಾಪಾಪಿಯಾಗಿದೆ. ಕಾಮಕ್ಕೆ ವಶನಾಗಿದ್ರೆ ಎಂತ ಗುರುದ್ರೋಹ ಬ್ರಹ್ಮಹತ್ಯಾದಿಗಳು ಕೂಡ ಮಾಡಿ ಅವನು ಮನುಷ್ಯ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಆ ಕಾಮ ನಮಗೆ ಹೇಗೆ ತೊಂದರೆಯನ್ನು ಕೊಡತ್ತೆ, ಕಾಮ ನಮ್ಮ ಧರ್ಮ ಜ್ಞಾನದ ಮಾರ್ಗದಲ್ಲಿ ಹೇಗೆ ಅದು ತೊಂದರೆಯನ್ನು ಕೊಡತ್ತೆ ಎನ್ನುವುದನ್ನ ಮುಂದಿನ ಎರಡು ಶ್ಲೋಕದಲ್ಲಿ ಕೃಷ್ಣ ಮೂರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾನೆ. ಧೂಮೇನಾವೃತೆ ವನ್ಯರ್ ಯಥಾದರ್ಶೋ ಮನೇನ ಚ ಯಥೋಲ್ಬೇನ ಆವೃತೋ ಗರ್ಭ ತಥಾ ತಿನೇದಮಾವೃತಂ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿನ ಕಾಮರೂಪೇಣ ಕೌಂತೇಯ ದುಷ್ಪೂರೇನ ಆನಲೇನ ಚ. ಅದನ್ನ ಯಾವ ರೀತಿ ಅಂತಂದ್ರೆ ನಮಗೆ ರಾಯರು ಕೂಡ ಅದನ್ನು ತಿಳಿಸ್ತಾ ಇದ್ದಾರೆ. ಆ ಮೂರು ರೀತಿಯಾಗಿರ್ತಕ್ಕಂತಹ ಸಾಧಕರಿರ್ತಾರೆ, ಉತ್ತಮ ಮಧ್ಯಮ ಹಾಗೆ ಆಗಮರು. ಅಲ್ಲಿ ಆ ಹೊಗೆ ಅಗ್ನಿಯನ್ನ ತಡೆದಾಗೆ ಉತ್ತಮರಿಗೆ ಅದು ಹೆಚ್ಚು ಬಾಧಕ ಆಗೋದಿಲ್ಲ. ಮಧ್ಯಮರಿಗೆ ಆ ಕನ್ನಡಿಯಲ್ಲಿ ಮಲ ಬಂದಾಗ ಅದು ಹೇಗೆ ತೋರಿಸೋದಿಲ್ಲ ಆ ರೀತಿ ಅದು ಬಾಧಕ ಆಗುತ್ತೆ. ಉಲ್ಬ ಅದು ಗರ್ಭವೇಷ್ಟನ ಅದು ಗರ್ಭಕ್ಕೆ ಹೇಗೆ ತೊಂದರೆ ಕೊಡುತ್ತೆ ಹಾಗೆ ಅದಮರಿಗೆ ತೊಂದರೆ ಕೊಡುತ್ತೆ. ಇನ್ನೊಂದು ರೀತಿಯಲ್ಲಿ ಅದನ್ನ ಹೇಳೋದಾದ್ರೆ ಭಗವಂತ ಜ್ಞೇಯ ಹಾಗೆ ಅವನನ್ನು ತಿಳ್ಕೊಳ್ತಕ್ಕಂತಹ ಅಂತಃಕರಣ ಹಾಗೆ ತಿಳ್ಕೊಳ್ತಕ್ಕಂತಹ ಜೀವ. ಆ ಅಗ್ನಿ ಅದು ಧೂಮ ಬಂದಾಗ ಅಗ್ನಿಯ ಪ್ರಕಾಶಕ್ಕೆ ಹಾನಿ ಇಲ್ಲ, ಹಾಗೆ ಭಗವಂತ ಆ ಕಾಮ ಬಂದಾಗ ಜೀವನದಲ್ಲಿ ಸಾಧಕನಲ್ಲಿ ಅಂತಃಕರಣದಲ್ಲಿ ಆ ಇವರಿಗೆ ಭಗವಂತನ ಜ್ಞಾನಕ್ಕೆ ತೊಂದರೆ ಇಲ್ಲ, ಆದರೆ ಆ ಭಗವಂತ ನಮಗೆ ತೋರೋದಿಲ್ಲ. ಹಾಗೆ ಎರಡನೇ ಉದಾಹರಣೆ ಅದು ಕನ್ನಡಿಯಲ್ಲಿ ಮಲ ಬಂದ್ರೆ ನಾವು ಪ್ರತಿಬಿಂಬ ನೋಡೋದು, ನಮ್ಮ ಅಂತಃಕರಣದಲ್ಲಿ ಅಶುದ್ಧಿ ಕಾಮದ ಪ್ರವೇಶ ಆದಾಗ ಆ ಅಂತಃಕರಣದಿಂದ ನಾವು ಭಗವಂತನನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆ ಜೀವ ಅವನಿಗೆ ಆ ಗರ್ಭದಲ್ಲಿ ಆ ಚೀಲ ಇದ್ದಾಗ ಅವನಿಗೆ ಏನು ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಂತೆ ಈ ಕಾಮ ಬಂದಾಗ ಆ ಜೀವನಿಗೆ ಅದು ಯಾವ ರೀತಿ ಪ್ರತಿಬಂಧಕ ಆಗುತ್ತಂದ್ರೆ ಸಾಧನೆ ಮಾರ್ಗದಲ್ಲಿ ಅವನು ಒಂದು ಹೆಜ್ಜೆಯನ್ನು ಕೂಡ ಇಡ್ಲಿಕ್ಕೆ ಆಗೋದಿಲ್ಲ, ಈ ರೀತಿಯಾಗಿ ಪ್ರತಿಬಂಧಕ ಆಗುತ್ತೆ. ಆದ್ರಿಂದ ಇದು ಮಹಾ ಶತ್ರುವಾಗಿದೆ, ಆದ್ರಿಂದ ಆ ಕಾಮವನ್ನ ನಿಗ್ರಹ ಮಾಡಬೇಕು ಅಂತ ತಿಳಿಸಿದ್ದಾನೆ. ಕೊನೆಯದಾಗಿ ಆ ಕಾಮದ ನಿಗ್ರಹದ ಉಪಾಯ ಏನು ಅಂತಂದ್ರೆ ಅದಕ್ಕೆ ಬೇರೆ ಯಾವುದು ಉಪಾಯವಿಲ್ಲ ಅಂತ ತಿಳಿಸ್ತಾ ಒಂದೇ ಒಂದು ಉಪಾಯ ಕಾಮದ ಒಂದು ಆ ನಮ್ಮ ಮೇಲಿನ ಅದು ಆಕ್ರಮಣ ಆಗುವುದು ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿ ಮುಂತಾದ ನಮಗೆಲ್ಲ ಗೊತ್ತು. ನಮ್ಮಲ್ಲಿ ಈ ಎಲ್ಲ ಪ್ರವೃತ್ತಿಗಳಾಗ್ತಾ ಇದೆ, ಚೇತನ ಇರಲಿ ಜಡ ಪ್ರವೃತ್ತಿ. ಈ ಜಡ ಚೇತನಗಳ ಪ್ರವೃತ್ತಿ ಅಂದ್ರೆ ಅಲ್ಲಿ ನಿಯಾಮಕರಾಗಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರಲ್ಲಿ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಆದ್ರಿಂದ ನಾವು ಆ ಅಜ್ಞಾನ ಅಲ್ಲಲ್ಲಿ ವಸ್ತುಗಳಲ್ಲಿ ಇರತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಅವರಲ್ಲಿ ಇರತಕ್ಕಂತಹ ತಾರತಮ್ಯ ಅವರಿಗೆ ಕೊನೆಗೆ ಆ ತಾರತಮ್ಯದ ಕೊನೆಯಲ್ಲಿ ಇರತಕ್ಕಂತಹ ಪರಮಾತ್ಮ ಅವನ ವ್ಯಾಪಾರದಿಂದ ನಡೀತಾ ಇದೆ ಅಂತ ಇದೆಲ್ಲ ಜ್ಞಾನವನ್ನ ಚೆನ್ನಾಗಿ ನಾವು ಪಡೆದು ಅದನ್ನು ಅನುಸಂಧಾನವನ್ನು ಇಟ್ಕೊಂಡಾಗ ಈ ಕಾಮದ ನಿಗ್ರಹ ಅದು ಸಾಧ್ಯವಾಗುತ್ತೆ. ಆ ಕಾಮದ ನಿಗ್ರಹ ಮಾಡಬೇಕಾದ್ರೆ ಕೃಷ್ಣ ಹಿಂದೆ ಹೇಳಿದ್ದಾನೆ, ಮಾತ್ರ ಸ್ಪರ್ಶ ಸುಖೋಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂತಿ ದೀಕ್ಷಸ್ವ ಭಾರತ ಸ್ವಲ್ಪ ನಾವು ತಡಿಬೇಕು. ಆನಂತರ ರಾಯರು ಆ ವಿಚಾರವನ್ನು ಹೇಳ್ತಾರೆ, ವಿಷಯ ಸಂಘವನ್ನ ಮಾಡಲೇಬಾರ್ದಂತ. ಒಂದು ಪಕ್ಷ ಇಂದ್ರಿಯಗಳಿಗೆ ವಿಷಯ ಸಂಗ್ರಹ ಆದ್ರೂ ಕೂಡ ಮನಸ್ಸು ಬುದ್ಧಿ ಆ ಕಡೆ ಹೋಗದಿದ್ದ ಹಾಗೆ ಮಾಡಬೇಕಂತ. ಹಾಗಿದ್ರೂ ಕೂಡ ಮನಸ್ಸು ಬುದ್ಧಿಗಳಿಗೆ ಸಂಗ್ರಹ ಆದ್ರೂ ಅದರಿಂದ ಆತ್ಮನ ಮೇಲೆ ಕ್ಷೋಭೆ ಆಗದಿದ್ದ ಹಾಗೆ ಅವ್ರು ಮಾಡ್ಕೋಬೇಕು ಅಂತ ಹೀಗೆ ಹೇಳಿದ್ದಾನೆ. ಅಂತೂ ಭಗವಂತನ ತತ್ವಜ್ಞಾನದಿಂದ ಈ ಕಾಮವನ್ನ ನಾವು ಗೆಲ್ಲಲಿಕ್ಕೆ ಸಾಧ್ಯ, ಅದನ್ನ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಅಂತ ತಿಳಿಸಿದ್ದಾನೆ. ಈ ನಾಲ್ಕು ಮಾತು ಅದು ತಪ್ಪಿದ್ರೆ ನಂದು, ಅದು ಸರಿಯಾಗಿರುವುದೇನಿದ್ರು ಕೂಡ ಗುರುಗಳ ಅನುಗ್ರಹ ಅಂತ ಹೇಳಿ ಗುರುಗಳ ಸನ್ನಿಧಾನದಲ್ಲಿ ನಾಲ್ಕು ಈ ವಾಕ್ಪುಷ್ಪಗಳನ್ನು ಅರ್ಪಣೆ ಮಾಡಿ.
ರಘುಪತಿ ಉಪಾಧ್ಯಾಯರ ಉಪನ್ಯಾಸದ ಕಾಮಕ್ಕೆ ನಾವೇ ಪ್ರಬಲ ವೈರಿಗಳಾಗಿದ್ದೇವೆ ಸದ್ಯಕ್ಕೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರವಚನಕಾರರು ಮಂಗಳಾಚರಣೆಯನ್ನ ಕುಳಿತಲ್ಲೇ ಮಾಡಿ ಮೈಕ್ ಮುಂದೆ ಬಂದಾಗ ನೇರವಾಗಿ ವಿಷಯಕ್ಕೆ ಪ್ರವೇಶ ಮಾಡಿ 15 ನಿಮಿಷಗಳಲ್ಲಿ ಮುಕ್ತಾಯ ಮಾಡಿ ಮತ್ತೊಬ್ಬರಿಗೆ ವೇದಿಕೆಯನ್ನು ಬಿಟ್ಟುಕೊಟ್ರೆ ತುಂಬಾ ಉಪಕಾರವಾಗತ್ತೆ ಅನ್ನೋದನ್ನ ನಿವೇದನೆ ಮಾಡ್ತಾ ಪೂಜ್ಯ ಶ್ರೀಪಾದಂಗಳವರು ಈ ಇದುವರೆಗೆ ಏನು ಉಪನ್ಯಾಸ ಮಾಡಿದ್ದಾರೆ ಆ ವಿಷಯದ ಬಗ್ಗೆ ಒಂದು ಸಣ್ಣ ಆ ಕಾಲಕ್ಕೆ ಅವರು ಕೇಳಿದ ಒಂದು ಅನುಭವವನ್ನು ಉದಾಹರಣೆ ಕೊಡ್ತಾರೆ. ಮುಂಬೈಯಲ್ಲಿ ಒಬ್ಬ ದಂಪತಿಗಳು ಆತ್ಮಹತ್ಯೆ ಮಾಡಿಕೊಂಡ್ರಂತೆ. ಬೇಕಾದಷ್ಟು ಒಳ್ಳೆ ಸ್ಥಿತಿಯಲ್ಲಿ ಇದ್ದವರು ಅವರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಅವ್ರು ಕೊಟ್ಟಿದ್ದು ಒಂದು ಏರ್ ಕಂಡೀಷನ್ ಕೋಣೆ ನಮ್ಗೆ ಮಾಡ್ಕೊಳಕ್ ಆಗಲಿಲ್ಲ ನಮ್ಮ ಜೀವನದಲ್ಲಿ ಅಂತ ನಿರಾಶೆಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೇವೆ ಅಂತ ಕಾಗದ ಬರೆದಿದ್ದಿದ್ರಂತೆ. ಅದನ್ನ ಶ್ರೀ ಗೀತಾ ಸಾರೋದ್ಧಾರದಲ್ಲಿ ಶ್ರೀಪಾದಂಗಳವರು ಉಲ್ಲೇಖ ಮಾಡ್ತಾರೆ. ಆ ಅವರ ಉಪನ್ಯಾಸದ ಸಂದರ್ಭ ನಡೆದ ಘಟನೆ ಇದು ಉಲ್ಲೇಖ ಮಾಡಿ ಹೆಚ್ಚು ಭೋಗ ಸೌಕರ್ಯಗಳಾದಾಗ ಮನುಷ್ಯ ಅತೃಪ್ತಿಗೆ ಒಳಗಾಗ್ತಾನೆ, ಇಂತಹ ದೌರ್ಬಲ್ಯಗಳಿಗೆ ಒಳಗಾಗ್ತಾನೆ. ಆದ್ರಿಂದ ಕಾಮವನ್ನು ಗೆಲ್ಲುವ ಉಪಾಯದ ಕಡೆ ಸ್ವಲ್ಪ ಹೆಜ್ಜೆ ಹರಿಸಬೇಕು, ಗಮನ ಹರಿಸಬೇಕು ಅಂತ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಮುಂದೆ ನಮ್ಮೆಲ್ಲರ ಮುಂದೆ ಒಂದು ವಿಚಿತ್ರವಾದಂತಹ ಪ್ರಶ್ನೆ ಬರ್ತಾ ಇರುತ್ತೆ. ಅನೇಕರು ಇವತ್ತು ಆಧುನಿಕರು ಆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ವರ್ಣ ವ್ಯವಸ್ಥೆ ಏನಿದೆ ಇದರಿಂದ ಸಮಾಜ ವಿಘಟನೆ ಆಗ್ತಾ ಇದೆ ಅನ್ನುವಂತಹ ಒಂದು ಸಂದೇಹವನ್ನು ಅನೇಕರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಅಂತಹ ವಿಚಾರವನ್ನ ಭಗವಂತನ ಗೀತೆ ನಿರೂಪಣೆ ಮಾಡಿದಂತಹ ಚಾತುರ್ವರ್ಣ್ಯ ಈ ವಿಷಯದ ಬಗ್ಗೆ ಶ್ರೀ ಪಂಡಿತ ಶ್ಯಾಮಾಚಾರ್ ಬಂಡಿ ಅವರು ಇಲ್ಲಿ ತಮ್ಮ ಪ್ರವಚನವನ್ನ ನಡೆಸಿಕೊಡ್ತಾರೆ. ಅವರು ವಿದ್ಯಾಪೀಠದ ಅಧ್ಯಾಪಕರಾಗಿದ್ದಾರೆ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ಆಸೀನರಾದಂತಹ ಪೂಜ್ಯ ಗುರುಗಳ ಚರಣಗಳಿಗೆ ಅನೇಕ ನಮನಗಳನ್ನು ಅರ್ಪಿಸ್ತಾ ನೆರೆದಂತಹ ಸಕಲ ವಿದ್ವಾಂಸರಿಗೆ ಹಾಗೂ ಆಸ್ತಿಕ ಬಂಧುಗಳಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ಗೀತೆ ನಿರೂಪಿಸಿದಂತಹ ಚಾತುರ್ವರ್ಣ್ಯದ ಬಗ್ಗೆ ನನಗೆ ತಿಳಿದ ಹಾಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಸಭೆಯಲ್ಲಿ ಉಪನ್ಯಾಸಕರ ಚಿಂತನೆಗಳಿಗೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ನಮಗೆ ಕೊಟ್ಟಿರತಕ್ಕಂತಹ ವಿಷಯ ಭಗವದ್ಗೀತೆ. ಭಗವದ್ಗೀತೆಯ ಬಗ್ಗೆ ಸ್ವಾಮಿಗಳು ತಮ್ಮ ಗೀತಾ ಸಾರೋದ್ಧಾರದಲ್ಲಿ ಏನು ಬರೆದಿದ್ದಾರೆ ಅದಕ್ಕಿಂತ ಉತ್ಕೃಷ್ಟವಾದಂತಹ ತರ್ಕಬದ್ಧವಾದಂತಹ ಯುಕ್ತಿಪೂರ್ಣವಾದಂತಹ ಬರಹವನ್ನು ನಾವು ಪ್ರಪಂಚದ ಯಾವ ಭಾಗದಲ್ಲೂ ನೋಡ್ಲಿಕ್ಕೆ ಸಾಧ್ಯ. ಅಷ್ಟು ಅತ್ಯದ್ಭುತವಾಗಿ ಸುಂದರವಾಗಿ ಗುರುಗಳು ಗೀತಾ ಸಾರೋದ್ಧಾರವನ್ನು ಬರೆದಿದ್ದಾರೆ. ಆ ಪುಸ್ತಕದ ಬಗ್ಗೆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಪುಸ್ತಕದ ಬಗ್ಗೆ ಎರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಚರ್ಚೆ ನಡೆದಿದೆ, ಒಂದು ಬರಹದ ಸಾಫಲ್ಯ ಒಂದು ಬರಹದ ಸೌಂದರ್ಯ ಎಲ್ಲಿದೆ ಅಂತನ್ನೋ ಪ್ರಶ್ನೆ. ಏನು ಬರೆದ್ರೆ ಸಫಲ ಆಗುತ್ತೆ, ಏನು ಬರೆದ್ರೆ ಅದನ್ನು ಸುಂದರ ಅಂತ ಕರೀತಾರೆ ಅಂತ. ಅದಕ್ಕೆ ಎಲ್ಲರೂ ಕೂಡ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ, ಬರಹ ಅನ್ನೋದು ಪ್ರಸಾದ ಗುಣವನ್ನ ಮೈಗೂಡಿಸಿಕೊಂಡಿರಬೇಕು ಅಂತ. ಬರಹವನ್ನು ಓದಿದಾಗ ಬುದ್ಧಿಗೆ ಸಂತೋಷ ಆಗುವ ಬದಲು ಹೃದಯ ಪ್ರಸನ್ನ ಆಗಬೇಕು, ತುಂಬಾ ಪ್ರಫುಲ್ಲ ಆಗಬೇಕು ಹೃದಯ. ಅದನ್ನ ಒಂದು ಬರಹದ ಮುಖ್ಯವಾದ ಉದ್ದೇಶ ಅಂತ ಕಾವ್ಯ ಮೀಮಾಂಸಕರು ಅಭಿಪ್ರಾಯಪಟ್ಟಿದ್ದಾರೆ. ಆ ಬರಹ ಒಂದು ಅನುವಾದ ಆಗಿದ್ರೆ ಆ ಪ್ರಸಾದ ಗುಣ ಅನ್ನೋದು ಕಾಮನ್, ಅದು ಸಾಮಾನ್ಯ. ಎಲ್ಲ ಬರಹಗಳು ಆ ಪ್ರಸಾದ ಗುಣವನ್ನ ಚಚು ತಪ್ಪದೆ ಅನುಸರಿಸಬೇಕು. ಆದರೆ ಸಾಹಿತ್ಯಗಳಲ್ಲಿ, ಸಾಹಿತ್ಯ ಕೃತಿಗಳಲ್ಲಿ ಹಲವಾರು ಪ್ರಕಾರಗಳಿವೆ, ಅನುವಾದ, ಸ್ವಂತ ಕೃತಿಗಳು, ಹಾಗೆ ಹೀಗೆ ಅಂತ ಬೇರೆ ಬೇರೆ ವಿಭಿನ್ನ ಪ್ರಕಾರಗಳನ್ನು ನಾವು ನೋಡ್ತೇವೆ. ಅನುವಾದ ಆಗಿದ್ರೆ ಆ ಪುಸ್ತಕ ಮೂಲವನ್ನ ಚಾಚು ತಪ್ಪದೆ ಅನುಸರಿಸುತ್ತಾ ಮೂಲದ ಆಶಯವನ್ನ ಅರ್ಥವತ್ತಾಗಿ ಪ್ರಕಟಪಡಿಸ್ತಾ ಪ್ರಸಾದ ಗುಣವನ್ನು ಕಾಯ್ಕೊಂಡಿರಬೇಕು. ಸ್ವಂತ ಕೃತಿಯಾಗಿದ್ರೂ ಕೂಡ ಅದು ಪ್ರಸಾದ ಗುಣ ಇದ್ದೇ ಇರಲೇಬೇಕು. ಹಾಗೆ ನಮ್ಮ ಶ್ರೀಗಳವರ ಗೀತಾ ಸಾರೋದ್ಧಾರವನ್ನು ಈ ನಿಟ್ಟಿನಲ್ಲಿ ನೋಡಿದಾಗ ಅದು ಮೂಲದ ಸದಾಶಯವನ್ನ ಅದ್ಭುತವಾಗಿ ಪ್ರಕಟಪಡಿಸ್ತಾ ಜೊತೆಗೆ ಪ್ರಸಾದ ಗುಣವನ್ನು ಅತ್ಯದ್ಭುತವಾಗಿ ಕಾಯ್ದುಕೊಂಡು ಬಂದಿರತಕ್ಕಂಥ ಗ್ರಂಥ. ಭಗವದ್ಗೀತೆಯ ಬಗ್ಗೆ ಅನೇಕ ವಾದವಿವಾದಗಳಿವೆ. ಅದೊಂದು ಮುಕ್ತಕ ಅನ್ನುವಂತಹ ವಾದ ಇದೆ. ಅಂದ್ರೆ ಈ ಭಗವದ್ಗೀತೆಯ ಚಾಪ್ಟರ್ಗಳನ್ನು ನೀವು ನೋಡಿದಾಗ, ಬೇರೆ ಬೇರೆ ಅಧ್ಯಾಯಗಳನ್ನು ನೋಡಿದಾಗ ಅದೊಂದು ಏಕಸೂತ್ರತೆ ಇರದಂತಹ ಬೇರೆ ಬೇರೆ ಭಿನ್ನ ಭಿನ್ನವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಭಿನ್ನ ಭಿನ್ನ ಅಧ್ಯಾಯಗಳನ್ನು ಒಳಗೊಂಡಂತಹ ಒಂದು ಗ್ರಂಥ ಅನ್ನುವ ಒಂದು ಅಭಿಪ್ರಾಯವೂ ಕೂಡ ಇದೆ. ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಆ ಶ್ಲೋಕಗಳಿಗೆ ಸಂಗತಿಗಳನ್ನು ತೋರಿಸಿದ್ದಾರೆ, ಏಕಸೂತ್ರತೆಯನ್ನು ತೋರಿಸಿದ್ದಾರೆ. ಆದರೆ ಅದು ಬಹು ಜಟಿಲವಾಗಿರತಕ್ಕಂತಹ ಸಂಗತಿ, ಅದು ಆತ್ಮಸಾತ್ ಮಾಡಿಕೊಳ್ಬೇಕು ಅಂದ್ರೆ ಸಂಗತಿಗಳು ತಲೆಗೆ ಹೋಗುವುದು ಕಷ್ಟ. ಹಾಗಾಗಿ ಇದೊಂದು ಫ್ರೀಲಾನ್ಸ್ ಲಿಟ್ರೇಚರ್ ಅನ್ನುವಂತಹ ಭಾವನೆ ಬರತಕ್ಕಂತಹ ಸಾಧ್ಯತೆಗಳು ಜಾಸ್ತಿ, ಅದರಿಂದ ಮುಕ್ತಕಗಳು ಅನ್ನುವಂತಹ ಒಂದು ಕಲ್ಪನೆ ಬರೋದು ಜಾಸ್ತಿ. ಆದರೆ ಶ್ರೀಗಳವರ ಪ್ರತಿಭೆ ಎಷ್ಟೊಂದು ಉತ್ಕೃಷ್ಟವಾದದ್ದು ಅಂತಂದ್ರೆ, ಗೀತಾಸಾರೋದ್ಧಾರವನ್ನು ಓದಿದ ಮೇಲೆಯೇ ಭಗವದ್ಗೀತೆಯಲ್ಲಿ ಒಂದು ಅತ್ಯದ್ಭುತವಾದಂತಹ ಏಕಸೂತ್ರತೆ ಇದೆ ಅಂತ ನನಗೆ ಮನದಟ್ಟಾಗಿತ್ತು. ಅಲ್ಲಿವರೆಗೂ ಗೊತ್ತಾಗಿರಲಿಲ್ಲ. ಅಷ್ಟೊಂದು ಅದ್ಭುತವಾಗಿ ಶ್ರೀಗಳವರು ಪುಸ್ತಕವನ್ನು ರೂಪಿಸಿದ್ದಾರೆ. ಹೀಗೆ ಆ ಒಟ್ಟಾರೆ ಒಂದು ನೀವು ಆ ಪುಸ್ತಕವನ್ನು ನೀವು ಕೊಂಡುಕೊಂಡ್ರೆ ಅದೊಂದು ಶಾಸ್ತ್ರೀಯ ಗ್ರಂಥವಾಗಿರದೆ ಒಂದು ಸೊಗಸಾದ ಕಾದಂಬರಿಯಷ್ಟೇ ಸುಂದರವಾಗಿ ಸುಲಲಿತವಾಗಿ ವೇಗವಾಗಿ ಓದಿಸಿಕೊಂಡು ಹೋಗುವಂತಹ ಪುಸ್ತಕ ಆಗಿದೆ ಭಗವದ್ಗೀತಾ ಸಾರೋದ್ಧಾರ. ಆದ್ದರಿಂದ ನಮ್ಮ ಸಾಧಕ ವರ್ಗ ಯಾರಲ್ಲಿದೆಯೋ ಸಂತೋಷ, ಇಲ್ಲದೇ ಇದ್ದವರು ದಯವಿಟ್ಟು ಒಂದು ಪ್ರತಿಯನ್ನ ಇವತ್ತು ಈ ಗೀತಾ ಜಯಂತಿ ದಿನದಂದು ಖರೀದಿ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿರಿ. ಅದನ್ನು ಓದ್ರಿ, ಖಂಡಿತವಾಗಿಯೂ ಕೂಡ ಒಂದು ಅತ್ಯದ್ಭುತವಾಗಿರತಕ್ಕಂತಹ ವಿಷಯಗಳ ಕಣಜ ನಿಮ್ಮ ಮುಂದೆ ತೆರೆಕೊಳ್ಳುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹಗಳಿಲ್ಲ. ಇನ್ನು ವಿಷಯಕ್ಕೆ ಬರುವುದಾದ್ರೆ, ನನಗೆ ಸಿಕ್ಕಿರತಕ್ಕಂತಹ ವಿಷಯ ಚಾತುರ್ವರ್ಣ್ಯದ ಬಗ್ಗೆ ವಿಷಯ ನನಗೆ ದೊರಕಿದೆ. ಬಹಳ ಸಂಕೀರ್ಣವಾದ ಇಂದಿನ ಪರಿಸ್ಥಿತಿಯಲ್ಲಿ ಬಹಳ ಸಂಕೀರ್ಣವಾದಂತಹ ಅತ್ಯಂತ ಪ್ರಸ್ತುತವಾದಂತಹ ಒಂದು ವಿಷಯ ಚಾತುರ್ವರ್ಣ್ಯದ ವಿಷಯ. ಇವತ್ತು ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನೀವು ಹೋಗ್ರಿ, ಬುದ್ಧಿಜೀವಿಗಳು ಅಂತ ಯಾರು ಅನಿಸ್ಕೊಂಡಿದ್ದಾರೆ ಅವರದೆಲ್ಲ ಒಂದೇ ಅಭಿಪ್ರಾಯ. ಅದೇನು ಅಭಿಪ್ರಾಯ ಅಂದ್ರೆ, ಹಿಂದೂ ಧರ್ಮ ಶ್ರೇಣೀಕೃತ ವ್ಯವಸ್ಥೆಯನ್ನು ಹುಟ್ಟುಹಾಕಿದಂತಹ ಧರ್ಮ ಅದು. ಮನುಷ್ಯರನ್ನ ವಿಭಾಗ ಮಾಡುವಂತಹ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವಿಭಾಗ ಮಾಡ್ತಾ ಅನಾಗರಿಕವಾಗಿ ಕೆಲವು ವರ್ಗಗಳನ್ನ ಕಾಣುವಂತಹ ಧರ್ಮ. ಈ ಶೂದ್ರ ಅನ್ನೋ ಒಂದು ವಿಭಾಗವನ್ನು ಮಾಡಿ ಆ ಶೂದ್ರ ಜನತೆಯನ್ನ ಅನಾಗರಿಕವಾದಂತಹ ಪದ್ಧತಿಯಲ್ಲಿ ನಡೆಸಿಕೊಳ್ಳುವಂತಹ ಒಂದು ಧರ್ಮ, ಅದು ಒಂದು ಕ್ಯಾನ್ಸರ್ ಇದ್ದ ಹಾಗೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ನಾವೆಲ್ಲರೂ ಕೂಡ ಮೊನ್ನೆ ಟಿವಿ ಚಾನೆಲ್ಗಳಲ್ಲೂ ಕೂಡ ಬೇಕಾದಷ್ಟು ಚರ್ಚೆಯನ್ನು ಕೇಳಿದ್ದೇವೆ, ಬೇಕಾದಷ್ಟು ಬರಹಗಳನ್ನು ಓದ್ತೇವೆ, ಬೇಕಾದಷ್ಟು ಪತ್ರಿಕೆಗಳನ್ನು ಓದ್ತೇವೆ. ಅಂತೂ ಒಂದು ಅನಾಗರಿಕವಾದ ಪದ್ಧತಿಯಿಂದ ರೂಪುಗೊಂಡಂತಹ ವ್ಯವಸ್ಥೆ ಈ ಚಾತುರ್ವರ್ಣದ ವ್ಯವಸ್ಥೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ನಮ್ಮ ಸಾಮಾನ್ಯ ಚಿಂತಕರಲ್ಲಿ ನಾವು ಬುದ್ಧಿಜೀವಿಗಳಲ್ಲಿ ಕಾಣ್ತೇವೆ. ಆದರೆ ಇದು ಎಷ್ಟು ಸತ್ಯಕ್ಕೆ ದೂರವಾಗಿರತಕ್ಕಂತಹ ಸಂಗತಿ. ಏನಿದು ಚಾತುರ್ವರ್ಣ್ಯ ಅಂತಂದ್ರೆ, ಬಹುಶಃ ಈ ಗೊಂದಲಕ್ಕೆ ಕಾರಣ ಆಗಿದ್ದಕ್ಕೆ ಎರಡು ಕಾರಣಗಳಿವೆ ಅಂತ ನನಗನ್ಸುತ್ತೆ. ಒಂದು, ನಾವೀಗ ಪ್ರಪಂಚದಲ್ಲಿ ಚಾಲ್ತಿಯಲ್ಲಿರುವಂತಹ ವರ್ಣ ವ್ಯವಸ್ಥೆ ಏನಿದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವಂತಹ ವರ್ಣ ವ್ಯವಸ್ಥೆ ಏನಿದೆ ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೇವೆ. ಅದನ್ನು ರೂಪಿಸಿದ ಧರ್ಮಶಾಸ್ತ್ರಗಳ ಋಷಿ ಮುನಿಗಳ ಉದಾತ್ತ ಧ್ಯೇಯ ಉದ್ದೇಶಗಳನ್ನು ನಾವು ಮರೆತಿದ್ದೇವೆ. ಮತ್ತು ಭಗವದ್ಗೀತೆಯಲ್ಲಿ ನಿರೂಪಿತವಾದಂತಹ ಚಾತುರ್ವರ್ಣ್ಯದ ವ್ಯವಸ್ಥೆ ಏನಿದೆ ಅದೇ ಈ ವ್ಯವಸ್ಥೆ ಅಂತ ತಿಳ್ಕೊಂಡು, ಈಗ ಲೋಕದಲ್ಲಿ ಚಾಲ್ತಿಯಲ್ಲಿರತಕ್ಕಂತಹ ವರ್ಣ ವ್ಯವಸ್ಥೆಯನ್ನೇ ಭಗವದ್ಗೀತೆ ನಿರೂಪಿಸಿದೆ. ಇದರ ಹಿಂದಿನ ಈ ಲೋಕದಲ್ಲಿ ಚಾಲ್ತಿಯಲ್ಲಿರತಕ್ಕಂತಹ ಈ ವರ್ಣ ವ್ಯವಸ್ಥೆಯ ಹಿನ್ನೆಲೆಯಲ್ಲಿರತಕ್ಕಂತಹ ಉದಾತ್ತ ಧ್ಯೇಯ ಅಂಶಗಳನ್ನು ನಾವು ಮರೆತಿದ್ದೇವೆ. ಹೀಗಾಗಿ ಇವತ್ತು ನಾನಾ ಕಲ್ಪನೆಗಳಿಗೆ ಈ ಒಂದು ಸ್ಥಿತಿ ಅವಕಾಶ ಮಾಡಿಕೊಟ್ಟಿದೆ ಅಂತ ನಾವು ಹೇಳಬಹುದು. ಶ್ರೀಗಳವರು ತಮ್ಮ ಗೀತಾ ಸಾರೋದ್ಧಾರದಲ್ಲಿ ಎಷ್ಟು ವೈಜ್ಞಾನಿಕವಾಗಿ, ಎಷ್ಟು ಹಂತ ಹಂತವಾಗಿ, ಸಾಮಾನ್ಯರಿಗೂ ಸುಲಭವಾಗಿ ಎಟುಕುವ ರೀತಿಯಲ್ಲಿ ಆ ವರ್ಣ ವ್ಯವಸ್ಥೆಯನ್ನು ಬಿಡಿಸ್ತಾ ಹೋಗ್ತಾರೆ ಅಂದ್ರೆ ಅವರ ಚಿಂತನೆಗಳನ್ನ ನಾನು ಹೇಳ್ತೇನೆ. ಬರೀ ಶಬ್ದ ಅಷ್ಟೇನಂದು, ವಿಚಾರಧಾರೆ ಎಲ್ಲ ಗುರುಗಳದ್ದು. ನಾನು ಟೇಪ್ ರೆಕಾರ್ಡರ್ ಆದ್ರೆ ಒಳಗಿರೋ ಮಟೀರಿಯಲ್ ಶ್ರೀಗಳೇ, ಸುಮ್ಮನೆ ನಂದಷ್ಟೇ ಶಬ್ದಗಳು. ಅವರು ತಮ್ಮ ಪುಸ್ತಕದಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಈಗ ಒಂದು ರಾಷ್ಟ್ರ ಇದೆ, ದೊಡ್ಡ ರಾಷ್ಟ್ರ, ಬೃಹತ್ ರಾಷ್ಟ್ರ, ಅದು ಸುವ್ಯವಸ್ಥಿತವಾಗಿ ಮುನ್ನಡಿಬೇಕು. ಏನ್ ಮಾಡಬೇಕು ಸುವ್ಯವಸ್ಥಿತವಾಗಿ ಮುನ್ನಡಿಬೇಕು ಅಂದ್ರೆ, ಒಂದು ರಾಷ್ಟ್ರದಲ್ಲಿ ಹಲವಾರು ಜವಾಬ್ದಾರಿಗಳಿದೆ, ಆ ಜವಾಬ್ದಾರಿಗಳನ್ನು ಹಲವಾರು ಜನ ಹಂಚಿಕೊಳ್ಬೇಕಾಗುತ್ತೆ ಅಂತನ್ನೋ ಒಂದು ವ್ಯವಸ್ಥೆ ಎನ್ನ ಎಲ್ಲರೂ ಒಪ್ಪಲೇಬೇಕಾಗುತ್ತೆ. ಹಾಗೆ ರಾಷ್ಟ್ರ ಮುನ್ನಡಿಬೇಕಾದ್ರೆ ಆ ರಾಷ್ಟ್ರದ ಪ್ರಜೆಗಳು ಅವಶ್ಯ ಮೂಲಭೂತವಾದಂತಹ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಬೇಕು ಅಂದ್ರೆ ಒಬ್ಬೊಬ್ರು ಒಂದೊಂದು ಕಸುಬನ್ನ, ಒಬ್ಬೊಬ್ರು ಒಂದೊಂದು ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಾವು ಯಾವ ಮಾನದಂಡವನ್ನು ಅನುಸರಿಸಬೇಕು? ವೃತ್ತಿಯ ಆಯ್ಕೆಯಲ್ಲಿ ಸ್ವಾತಂತ್ರ್ಯವನ್ನ ಎಲ್ರಿಗೂ ಅವರವರಿಗೆ ಕೊಟ್ಟು ಬಿಡೋಣ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸರಿಯಪ್ಪ, ನಿನಗೆ ಬೇಕಾದ ವೃತ್ತಿಯನ್ನ, ಇಷ್ಟ ಬಂದಂತಹ ವೃತ್ತಿಯನ್ನ ನೀನು ಆಯ್ಕೆ ಮಾಡಿಕೊಳ್ಳು ಅನ್ನೋ ಸ್ವಾತಂತ್ರ್ಯವನ್ನ ನಾವು ಜನಕ್ಕೆ ಕೊಟ್ಟು ಬಿಡೋಣ ನೇರವಾಗಿ ಅಂದ್ರೆ ಇದು ಕೂಡ ಅನರ್ಥ. ಯಾಕೆಂದ್ರೆ ಶ್ರೀಗಳವರು ಬರೀತಾರೆ, ಒಬ್ಬ ಕಸುಬಿನಲ್ಲಿ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಕೊಟ್ಟರೆ ಏನು ಅನರ್ಥ ಆಗುತ್ತೆ ಅಂತ ಸುಂದರವಾದ ದೃಷ್ಟಾಂತವನ್ನು ಶ್ರೀಗಳವರು ಕೊಡ್ತಾರೆ. ಇವತ್ತು ನಾವು ನೀವೆಲ್ಲ ಜೀವಿಸಿದ್ದೇವೆ, ನಾನಾ ವಿಧವಾಗಿರತಕ್ಕಂಥ ಧಾನ್ಯಗಳನ್ನು ತಿಂತೇವೆ, ಭೋಜನ ಮಾಡಿಕೊಂಡು ಆರಾಮಾಗಿದ್ದೇವೆ. ತಂಬಾಕು ಒಂದು ಶ್ರೀಮಂತವಾದಂತಹ ಬೆಳೆ, ತುಂಬಾ ಲಾಭದಾಯಕವೂ ಹೌದು. ತಂಬಾಕನ್ನು ಬೆಳೆದು ಮಾರಾಟ ಮಾಡುವುದರಿಂದ ಬಹಳಷ್ಟು ಹಣವನ್ನು ಗಳಿಸಬಹುದು ಅನ್ನೋ ಉದ್ದೇಶದಿಂದ ಈ ನಾಡಿನ ಪ್ರತಿಯೊಬ್ಬ ದೇಶದ ಪ್ರತಿಯೊಬ್ಬ ರೈತ ತಂಬಾಕನ್ನು ಬೆಳೆದ್ರೆ ದುಡ್ಡನ್ನು ಗಳಿಸಬಹುದು. ಆದರೆ ತಿನ್ನೋದೇನನ್ನ? ಅಕ್ಕಿಯನ್ನು ಬೆಳೆಯೋದು ಯಾರು, ಜೋಳವನ್ನು ಬೆಳೆಯೋದು ಯಾರು, ರಾಗಿಯನ್ನು ಬೆಳೆಯೋದು ಯಾರು? ಹಾಗೆ ಬೆಳೆಯಲ್ಲಿ ಆಯಾಯ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ರೆ ಆಗತಕ್ಕಂಥ ಅನರ್ಥವನ್ನು ನಾವು ಒಂದು ದೃಷ್ಟಾಂತದ ಮೂಲಕ ನಾವು ನೋಡಿದ್ವಿ. ಹಾಗೆ ಕಸುಬಿನಲ್ಲಿ, ವೃತ್ತಿಯಲ್ಲಿ ನಾವು ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ರೆ, ಯಾರಿಗೆ ಸುಲಭವಾಗಿರತಕ್ಕಂತಹ ವೃತ್ತಿ ಇದೆಯೋ, ಸುಲಭವಾಗಿ ಯಾವ ವೃತ್ತಿ ಕಾಣುತ್ತೋ ಅದನ್ನು ಆಯ್ಕೆ ಮಾಡಿಕೊಳ್ತಾನೆ. ಸಾಮಾನ್ಯವಾಗಿ ಬ್ರಾಹ್ಮಣನ ವೃತ್ತಿ ಸುಲಭ ಅಂತ ಅನ್ಕೊಳ್ಬಹುದು ನಾವು. ಅಧ್ಯಯನ, ಅಧ್ಯಾಪನ ಇವೆಲ್ಲ ಸುಲಭ, ಮೈ ಮುರಿದು ದುಡಿಯೋದಕ್ಕಿಂತ ಹೆಚ್ಚು ಸುಲಭವಾಗಿ ಕಾಣುತ್ತೆ. ಆದ್ರಿಂದ ಎಲ್ಲರೂ ಕೂಡ ಉಪದೇಶಕರಾಗಿ ಆರಾಮ ಕೂತು ಬಿಡೋಣ ಅಂತಂದ್ರೆ ಉಳಿದೆಲ್ಲ ವಿಭಾಗದ ಜವಾಬ್ದಾರಿಯನ್ನು ಹೊರವರು ಯಾರು, ರಾಷ್ಟ್ರವನ್ನು ಕಾಯೋರು ಯಾರು, ವ್ಯಾಪಾರ ವಹಿವಾಟನ್ನು ನೋಡಿಕೊಳ್ಳೋರು ಯಾರು? ಹಾಗೆ ವ್ಯಕ್ತಿಗೆ ಕಸುಬಿನ ಆಯ್ಕೆಯಲ್ಲಿ ಸ್ವಾತಂತ್ರ್ಯವನ್ನು ಕೊಡಬಾರದು. ಹಾಗಾದ್ರೆ ನಿರ್ಬಂಧ ಮಾಡೋಣ ವ್ಯಕ್ತಿಗೆ, ಕಸುಬಿನ ಆಯ್ಕೆಯಲ್ಲಿ ನಿರ್ಬಂಧಿಸೋಣ. ಅದು ಒಂದು ರೀತಿ ವಿಚಾರ ಮಾಡಿದ್ರೆ ಅದು ವ್ಯಕ್ತಿಯ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಿದ ಹಾಗೆ ಆಗುತ್ತೆ, ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡಿದಾಗ ಆಗುತ್ತೆ. ಆದ್ರೆ ಸಮಷ್ಟಿಯ ದೃಷ್ಟಿಯಿಂದ ನೋಡಿದಾಗ, ಒಟ್ಟಾರೆ ರಾಷ್ಟ್ರದ ಹಿತದ ದೃಷ್ಟಿಯಿಂದ ನೋಡಿದಾಗ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಷ್ಟೇನು ಬೆಲೆ ಕೊಡಬೇಕಾಗಿಲ್ಲ. ಹಾಗಾಗಿ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಕಸುಬನ್ನು ನಿರ್ಧರಿಸಿಬಿಡೋಣ, ನಾವೇ ಕೊಟ್ಟು ಬಿಡೋಣ. ಈ ಮಾರ್ಗವೂ ಕೂಡ ಸರಿಯಲ್ಲ. ಯಾಕೆಂದ್ರೆ ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ಓದಿ ಬರೆದು ಪ್ರೌಢ ವಯಸ್ಕನಾದಾಗ ಅವನ ಅಭಿರುಚಿ, ಅವನ ಸಂಸ್ಕಾರಗಳೆಲ್ಲ ಈಗಾಗಲೇ ಒಂದು ದಿಕ್ಕಿಗೆ ಹೋಗಿ ನಿಂತು ಬಿಟ್ಟಿರ್ತವೆ. ಅಭಿರುಚಿಗಳು ಬಲಶಾಲಿಯಾಗಿರುತ್ತೆ, ಸಂಸ್ಕಾರಗಳು ಪ್ರಬುದ್ಧವಾಗಿ ಬೆಳೆದು ನಿಂತು ಬಿಟ್ಟಿರುತ್ತೆ. ಆ ವ್ಯಕ್ತಿಗೆ ಅವನ ಮನಸ್ಸಲ್ಲಿರತಕ್ಕಂತಹ ಭಾವನೆಗಳು ಏನೇನೋ ಇರಬಹುದು, ಅವನಿಗೆ ಏನೋ ಕೆಲಸ ಮಾಡಬಹುದು ಅನ್ನತಕ್ಕಂತಹ ಒಂದು ಭಾವನೆ ಬೆಳೆದು ನಿಂತಿರಬಹುದು, ಅದಕ್ಕೆ ತಕ್ಕನಾಗಿ ಅವನು ರೂಪುಗೊಂಡಿರಬಹುದು. ಅವನಿಗೆ ಇನ್ನೂ ಏನೋ ಒಂದು ಕೆಲಸವನ್ನು ನಾವು ವಹಿಸಿದಾಗ ಅವನಿಗೆ ನಾನು ವ್ಯಾಪಾರ ಮಾಡಬಹುದು ಅಂತ ಅನಿಸಿರಬಹುದು ಈಗಾಗಲೇ ವಿದ್ಯಾಭ್ಯಾಸದ ಹಂತದಲ್ಲಿ. ಅವನಿಗೆ ನಾವು ದೇಶ ಕಾಯೋ ಕೆಲಸವನ್ನು ಕೊಟ್ಟರೆ ಅದು ಅವನಿಗೆ ರುಚಿಸುತ್ತಾ, ಅವನು ಎಷ್ಟರ ಮಟ್ಟಿಗೆ ತನ್ಮಯತೆಯಿಂದ ಬದ್ಧತೆಯಿಂದ ಆ ಕೆಲಸವನ್ನು ಮಾಡಬಲ್ಲ? ಹಾಗಾಗಿ ಸಾಮಾಜಿಕ ವ್ಯವಸ್ಥೆಗೆ ಈ ಸ್ವಾತಂತ್ರ್ಯದ ನಿರ್ಬಂಧವೂ ಕೂಡ ಇದು ಧಕ್ಕೆಯನ್ನ ಉಂಟು ಮಾಡುವಂತ ಒಂದು ಪದ. ಹಾಗಾಗಿ ಏನ್ ಮಾಡಬೇಕು ಅಂದ್ರೆ, ಬಾಲ್ಯದಲ್ಲಿಯೇ ನಾವು ಆ ಕಸುಬಿಗೆ ಬೇಕಾದಂತಹ ಸಂಸ್ಕಾರಗಳನ್ನ, ತರಬೇತಿಗಳನ್ನ, ಅದಕ್ಕೆ ಬೇಕಾದ ಕೌಶಲಗಳನ್ನ ನಾವು ಬಾಲ್ಯದಲ್ಲಿಯೇ ಧಾರೆ ಏರಬೇಕು, ಬಾಲ್ಯದಲ್ಲಿಯೇ ಅದರ ಶಿಕ್ಷಣ ಕೊಡಬೇಕು. ಸರಿ, ಈ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಬೇಕು. ಆದ್ರೆ ಆ ಬಾಲಕರು ಯಾರಾಗಬೇಕ್ರಿ ಅಂತ ಅನ್ನೋದು ದೊಡ್ಡ ಪ್ರಶ್ನೆ. ಆ ಯಾರಾಗ್ಬೇಕು ಆ ಬಾಲಕರು? ಬಾಲ್ಯದಲ್ಲಿ ಎಲ್ಲ ಸಂಸ್ಕಾರಗಳನ್ನು ಕೊಡಬೇಕು ಅನ್ನೋದು ನಿಜ. ಆ ಬಾಲಕ ಯಾರು? ಒಬ್ಬ ಬ್ರಾಹ್ಮಣ ಬಾಲಕನೋ, ಒಬ್ಬ ಶೂದ್ರ ಬಾಲಕನೋ, ಒಬ್ಬ ವೈಶ್ಯ ಬಾಲಕನೋ, ಯಾರ ಆ ಬಾಲಕ ಅಂತ ಅನ್ನೋ ಪ್ರಶ್ನೆ ಬಂದಾಗ ನಾವು ವೈಜ್ಞಾನಿಕವಾದ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಮಾಡಬೇಕಾಗುತ್ತೆ. ಆ ಜೀನ್ಸ್, ರಕ್ತ ಸಂಬಂಧ, ಆ ಸಂಸ್ಕಾರ, ಅದನ್ನೆಲ್ಲವನ್ನು ಪರಿಶೀಲಿಸಬೇಕಾಗುತ್ತೆ. ಆ ಜೀನ್ಸ್ ಮೈಯಲ್ಲಿ ವಂಶವಾಹಿನಿಗಳಿದೆ ನೋಡ್ರೆ, ಅದು ಬೀರುವಂತಹ ಪ್ರಭಾವ ಇನ್ನೊಂದು ಯಾವುದೂ ಬೀರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಚಿನ್ನದ ಕೆಲಸವನ್ನು ಮಾಡತಕ್ಕಂತಹ ವ್ಯಕ್ತಿ, ಆ ಪರಂಪರೆಯಲ್ಲೇ ಬಂದಿರತಕ್ಕಂತಹ ವ್ಯಕ್ತಿ ಎಷ್ಟು ಕುಶಲತೆಯಿಂದ, ಎಷ್ಟು ಕೌಶಲ್ಯತೆಯಿಂದ ಚಿನ್ನದ ಆಭರಣಗಳನ್ನು ತಯಾರು ಮಾಡ್ತಾನೋ, ಆ ವಿದ್ಯೆಯನ್ನು ಕಷ್ಟಪಟ್ಟು ಕಲಿತಂತಹ ವ್ಯಕ್ತಿ ಅಷ್ಟು ಸುಂದರವಾಗಿ ಚಿನ್ನದ ಆಭರಣಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೈತನ ಮಗ ಅನಾಯಾಸವಾಗಿ ಹೇಗೆ ಬೆಳೆಗಳನ್ನು ಬೆಳೀತಾನೋ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಓದಿ ಬಂದಿರತಕ್ಕಂತಹ ಪದವೀಧರನಿಗೆ ಬೆಳೀಲಿಕ್ಕಾಗೋದು. ಹಾಗೆ ಆ ವಂಶವಾಹಿನಿಗಳು, ಆ ರಕ್ತ ಸಂಬಂಧಗಳು, ಇದೆಲ್ಲವೂ ಪರಿಣಾಮ ಬೀರುತ್ತೆ. ಅನಾದಿ ಕಾಲದಿಂದ ಒಂದೊಂದು ಜಾತಿಯ ಪ್ರವಾಹ ಹರಿತಾ ಇದೆ, ಆ ಪ್ರವಾಹಕ್ಕೆ ಒಂದೊಂದು ಕಸುಬು ಅಂಟಿಕೊಂಡಿದೆ. ನಮ್ಮ ಹಿರಿಯ ಋಷಿಮುನಿಗಳು, ಧರ್ಮಶಾಸ್ತ್ರ ಗ್ರಂಥಗಳು ತುಂಬಾ ದೂರದೃಷ್ಟಿಯಿಂದ, ರಾಷ್ಟ್ರದ ಹಿತದ ದೃಷ್ಟಿಯಿಂದ ಆ ಕಸುಬನ್ನ ರೂಪಿಸಿದ್ದಾರೆ. ಆ ಪರಂಪರೆಯಲ್ಲಿ ಬೆಳೆದು ಬಂದಿರತಕ್ಕಂತಹ ಬಾಲಕರಿಗೆ ನಾವು ತಕ್ಕದಾದ ಸಂಸ್ಕಾರಗಳನ್ನು ಕೊಡಬಹುದು. ಮೀನಿನ ಮರಿಗೆ ಈಜೋದನ್ನು ಹೇಳಿಕೊಡಬೇಕಾಗಿ, ಹಾಗೆ ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗಳಿಗೆ, ಬಾಲಕರಿಗೆ ಸರಿಯಾದ ಸಂಸ್ಕಾರಗಳನ್ನ ಬೋಧಿಸಿದ್ರೆ ಎಲ್ಲರೂ ಕೂಡ ತಮ್ಮ ತಮಗೆ ಸೀಮಿತವಾಗಿರತಕ್ಕಂತಹ ಕರ್ತವ್ಯಗಳನ್ನು ತಾವು ಮಾಡ್ತಾರೆ. ಸಮೃದ್ಧವಾಗಿ, ಸಮಗ್ರವಾಗಿ ರಾಷ್ಟ್ರದ ರಾಷ್ಟ್ರ ಮುನ್ನಡೀಲಿಕ್ಕೆ ಸಾಧ್ಯ ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನ ಆ ಮೂಲದಿಂದ ಶ್ರೀಗಳವರು, ಪರಮಪೂಜ್ಯ ಶ್ರೀಪಾದಂಗಳವರು ಬಹಳ ಅದ್ಭುತವಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನ ತೆಗೆದಿದ್ದಾರೆ. ಇವತ್ತು ಎಷ್ಟೊಂದು ಅಪಾರ್ಥಕ್ಕೀಡಾಗಿದೆ ಅಂತಂದ್ರೆ, ಈ ಉದಾತ್ತ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಇದನ್ನ ಡಿವಿಜನ್ ಆಫ್ ಲೇಬರ್ ಅಂತ ಕರೀತಾರೆ. ಪ್ರಸಿದ್ಧವಾದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ಈ ವರ್ಣ ವ್ಯವಸ್ಥೆ, ಈಗ ಲೋಕದಲ್ಲಿ ಚಾಲ್ತಿಯಲ್ಲಿರತಕ್ಕಂತಹ ಈ ಭಾಷ್ಯ ವರ್ಣ ವ್ಯವಸ್ಥೆ ಇದೆಯಲ್ಲ, ಇದನ್ನ ಡಿವಿಜನ್ ಆಫ್ ಲೇಬರ್ ಅಂತ ಕರೀತಾರೆ. ಶ್ರಮ ವಿಭಜನೆ, ರಾಷ್ಟ್ರದ ಹಿತಕ್ಕೋಸ್ಕರ ಒಬ್ಬೊಬ್ಬರು ಹಂಚಿಕೊಂಡಿರತಕ್ಕಂತಹ ಜವಾಬ್ದಾರಿ, ಋಷಿಮುನಿಗಳು ರೂಪಿಸಿಕೊಟ್ಟಿರತಕ್ಕಂತಹ ಜವಾಬ್ದಾರಿ. ಇದರಲ್ಲಿ ನಾವೊಂದನ್ನು ಅರ್ಥ ಮಾಡ್ಕೋಬೇಕು. ಶ್ರೀಗಳವರು ಪದೇ ಪದೇ ಹೇಳ್ತಾ ಇರ್ತಾರೆ, ಇಲ್ಲೊಂದು ಜಾತಿ ಇದೆ ನಿಜ, ಆ ಜಾತಿಗೊಂದು ಉದ್ದೇಶ ಇದೆ, ಅದು ರಾಷ್ಟ್ರದ ಹಿತ ಅಷ್ಟೇ ಹೊರತು ಸ್ವಾರ್ಥ ಇದರಲ್ಲಿ ಇಲ್ಲ. ಮೇಲು ಕೀಳು ಇರತಕ್ಕಂತಹ ಭಾವನೆಗೆ ಇಲ್ಲಿ ಅವಕಾಶವೇ ಇಲ್ಲ. ಇದು ಪರಸ್ಪರ ಜವಾಬ್ದಾರಿಯನ್ನು ಹಂಚಿಕೊಂಡಿರತಕ್ಕಂತಹ ಪ್ರಜ್ಞಾವಂತಿಕೆ ಇದು ಅಷ್ಟೇ ಹೊರತು ಮೇಲು ಕೀಳು ಅನ್ನುವಂತಹ ಒಂದು ತಾರತಮ್ಯಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇದರಲ್ಲಿ ಕಾಲಕ್ರಮೇಣ ಅಸ್ಪೃಶ್ಯತೆ ಅದು ಹೇಗೋ ಸೇರ್ಕೊಂಡಿದೆ. ಅಸ್ಪೃಶ್ಯತೆ ಅನ್ನೋದು ಅದು ಹೇಗೆ ಬಂದ್ಬಿಟ್ಟಿದೆ? ಮೂಲ ಗ್ರಂಥಗಳಲ್ಲಿ ಅಷ್ಟು ಕಠೋರವಾಗಿ ನಿರೂಪಿತವಾಗದಂತಹ ಅಸ್ಪೃಶ್ಯತೆ ಕಾಲಕ್ರಮದಲ್ಲಿ ಭಿನ್ನ ಭಿನ್ನವಾದ ರೂಪಗಳನ್ನು ತಾಳಿ ಬಹಳ ಕಠೋರವಾದ ರೀತಿಯಲ್ಲಿ ಈ ಬಾಹ್ಯ ವರ್ಣ ವ್ಯವಸ್ಥೆಯ ಜೊತೆಗೆ ಅಂಟಿಕೊಂಡಿದೆ ಅಂತ. ಹಾಗಂತ ಅಸ್ಪೃಶ್ಯತೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಂದು ಕಾಲಕ್ರಮದಲ್ಲಿ ಅಂಟಿಕೊಂಡಿದೆ ಅಂದ ಮಾತ್ರಕ್ಕೆ ಇಡೀ ವ್ಯವಸ್ಥೆಯನ್ನು ನಾವು ಧಿಕ್ಕರಿಸಬೇಕಾದಂತಹ ಅಗತ್ಯ ಇಲ್ಲ. ಈ ಹಾಲಿಗೆ ಒಂದು ಹುಳಿ ಹಿಂಡಿದ್ರೆ ಸಾಕು, ಹಾಲು ಕೆಟ್ಟ ಹೋಗುತ್ತೆ ನಿಜ. ಆದ್ರೆ ನಾವು ಪ್ರಜ್ಞಾವಂತರು ಏನ್ ಮಾಡಬೇಕು ಅಂದ್ರೆ, ಹಾಲಿಗೆ ಹುಳಿ ಸೋಂಕದಂತೆ ನೋಡಿಕೊಳ್ಬೇಕೆ ಹೊರತು ಹಾಲನ್ನು ಚೆಲ್ಲುವಂತಹ ದಡ್ಡತನವನ್ನು ತೋರಿಸಬೇಕು. ಹಾಗೆ ನಾವು ಈ ಬಾಹ್ಯ ವರ್ಣ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬರಬೇಕು. ಅದಕ್ಕೆ ಅಂಟಿದಂತಹ, ಅದರ ಸ್ವರೂಪವನ್ನು ಹಾಳು ಮಾಡುವಂತಹ ಆ ಅಸ್ಪೃಶ್ಯತೆಯನ್ನ ದೂರ ಇಟ್ಟರೆ ಸಾಕು ಅನ್ನುವಂತಹ ಆಶಯವನ್ನು ಶ್ರೀಗಳವರು ಸದಾ ವ್ಯಕ್ತಪಡಿಸ್ತಾ ಇರ್ತಾರೆ. ಇದು ಬಾಹ್ಯ ವ್ಯವಸ್ಥೆಯ ಬಗ್ಗೆ ಮಾತು. ಇನ್ನು ಒಂದೇ ಎರಡೇ ನಿಮಿಷಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸ್ಬಿಡ್ತೇನೆ. ಆಂತರಿಕವಾದಂತಹ ವರ್ಣ ವ್ಯವಸ್ಥೆ ಇದೆ. ಈ ವರ್ಣ ವ್ಯವಸ್ಥೆಯನ್ನೇ ತಪ್ಪು ತಪ್ಪಾಗಿ ಅಸಂಬದ್ಧವಾಗಿ ವ್ಯಾಖ್ಯಾನ ಮಾಡ್ತಾ ಏನೇನನ್ನು ಕಲ್ಪಿಸ್ತಾ ಸಿಕ್ಕಾಪಟ್ಟೆ ಜನ ಮಾತಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಬರೆದಿದ್ದಾರೆ. ಎಲ್ಲವೂ ಅಬದ್ಧ ಬರಹಗಳು, ಎಲ್ಲವೂ ಅಬದ್ಧ ಚಿಂತನೆಗಳು. ಚಾತುರ್ವರ್ಣಿಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವಂತಹ ಒಂದು ಗೀತೆಯ ಮಾತಿದೆ. ಆ ಗೀತೆಯ ಮಾತಿಗೆ ಮೇಲ್ನೋಟಕ್ಕೆ ತೋರುವಂತಹ ಅರ್ಥ ಇಷ್ಟು. ಸ್ವಲ್ಪ ಸಂಸ್ಕೃತ ಭಾಷೆಯ ಪರಿಚಯ ಇದ್ರೂ ಕೂಡ ಅವನಿಗೆ ಈ ಅರ್ಥ ತೋರುತ್ತೆ. ಗುಣಕರ್ಮಗಳ ಆಯಾಯ ವ್ಯಕ್ತಿಗಳು ಮಾಡುವಂತಹ ಗುಣ ಮತ್ತು ಕರ್ಮಗಳನ್ನು ಆಧರಿಸಿ ನಾನು ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಭಗವಂತ ಹೇಳೋ ಹಾಗೆ ಇದೆ. ಉಪದೇಶ ಮಾಡುವಂತಹ ವ್ಯಕ್ತಿಯೇ ಒಬ್ಬ ಉಪದೇಶ ಮಾಡ್ತಾನೆ, ಅಧ್ಯಯನ ಮಾಡಿಸ್ತಾನೆ, ಅಧ್ಯಾಪನ ಮಾಡಿಸ್ತಾನೆ. ಅವನ ಗುಣವನ್ನು ನೋಡಿದೆ, ಸ್ವಲ್ಪ ಸಾತ್ವಿಕನಾಗಿರ್ತಾನೆ. ಆ ಸಾತ್ವಿಕ ಗುಣವನ್ನು ನೋಡಿದೆ, ಅವನು ಮಾಡತಕ್ಕಂತಹ ವೃತ್ತಿಯನ್ನು ನೋಡಿದೆ, ಅವನಿಗೆ ಬ್ರಾಹ್ಮಣ ಅನ್ನೋ ಒಂದು ಟೈಟಲ್ ಕೊಟ್ಟೆ. ಒಬ್ಬ ವ್ಯಕ್ತಿ ಹೊರದಲ್ಲಿ ದುಡಿತಾ ಇರ್ತಾನೆ, ಅಷ್ಟು ಸಾತ್ವಿಕ ಗುಣ ಇರೋದಿಲ್ಲ, ಸ್ವಲ್ಪ ಕ್ರೋಧಾದಿ ಗುಣಗಳಿರುತ್ತೆ. ಅವನ ಗುಣವನ್ನು ನೋಡಿದೆ, ಅವನ ವೃತ್ತಿಯನ್ನು ನೋಡಿದೆ, ಅವನಿಗೆ ರಾಜಸ ಅಂತ ಬಿರುದು ಕೊಟ್ಟೆ ಅಂತ ಹೀಗೆ ಅನಿಸುತ್ತೆ ಈ ತಾತ್ಪರ್ಯವನ್ನು ನೋಡಿದಾಗ. ಅಂತೂ ಒಟ್ಟಾರೆ ಆಯಾಯ ವ್ಯಕ್ತಿಗಳ ಸ್ವಭಾವ, ಆಯಾಯ ವ್ಯಕ್ತಿಗಳು ಮಾಡಿದಂತಹ ಕೆಲಸಗಳನ್ನು ನೋಡಿ ಅದನ್ನು ಆಧಾರವಾಗಿಟ್ಟುಕೊಂಡು ನಾನು ನಾಲ್ಕು ವಿಭಾಗಗಳನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಉಪದೇಶ ಹೇಳ್ತಾ ಇದ್ದಾನೆ ಅಂತ ಅನಿಸುತ್ತೆ. ಇದರ ಮೇಲೇನೆ ಸಿಕ್ಕಾಪಟ್ಟೆ ಬೇಕಾದಷ್ಟು ಚರ್ಚೆ ನಡೆದುಬಿಟ್ಟಿದೆ. ಇದೊಂದು ಅಮಾನವೀಯವಾಗಿರತಕ್ಕಂತಹ ಪದ್ಧತಿ, ಮನುಷ್ಯರನ್ನ ವರ್ಗೀಕರಿಸುವಂತಹ ಪದ್ಧತಿ. ಅಷ್ಟೇ ಅಲ್ಲ, ಶ್ರೀಮದಾಚಾರ್ಯರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಈಗಾಗಲೇ ವರ್ಗಗಳು ಶ್ರೇಣೀಕೃತಗೊಂಡಿವೆ, ನಾಲ್ಕು ವರ್ಗ ಇದೆ. ಶೂದ್ರ ವರ್ಗಕ್ಕೆ ಮಧ್ವಾಚಾರ್ಯರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಂಧಂತಮಸ್ಸಿನ ಕಿರೀಟವನ್ನು ಹಾಕಿದ್ದಾರೆ. ಶೂದ್ರ ವರ್ಗ ಸೀದ ಹೋಗಿ ಅಂಧಂತಮಸ್ಸಿನಲ್ಲೇ ಬೀಳುತ್ತೆ ಅಂತ ಅಮಾನವೀಯವಾಗಿರತಕ್ಕಂತಹ ಸಿದ್ಧಾಂತವನ್ನ ರಚನೆ ಮಾಡಿದ್ದಾರೆ ಅನ್ನುವಂತ ಅಭಿಪ್ರಾಯ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತು. ಇದೇ ಕಾರಣದಿಂದ ನಮ್ಮ ನಾಡಗೀತೆ ಇತ್ತು, ಭಾರತ ಜನನೀಯ ತನುಜಾತಿ ಜೇ ಹೇ ಕರ್ನಾಟಕ ಮಾತೆ ಅನ್ನುವಂತಹ ನಾಡಗೀತೆಯಲ್ಲಿ ಕುವೆಂಪು ಅವರು ಬೇಕಂತೆ ಮಧ್ವಾಚಾರ್ಯ ಹೆಸರನ್ನ ಬಿಟ್ಟಿದ್ರು. ಅದನ್ನು ನಾವು ಹೋರಾಟ ಮಾಡಿ ಸೇರಿಸಿದ್ದೇವೆ, ಬೇಕಾಗಿರಲಿಲ್ಲ, ಆ ಹೋರಾಟವೇ ಬೇಕಾಗಿರಲಿಲ್ಲ. ಅವರ ಆಯಾ ವ್ಯಕ್ತಿಗಳ ಚಿಂತನೆಗಳು ಆಯಾ ವ್ಯಕ್ತಿಗಳಿಗೆ ಸೀಮಿತ ಆಗಿರಲಿ ಬಿಡಿ, ಅವುಗಳನ್ನು ತಿದ್ದುವಂತಹ ಹೊಣೆಗಾರಿಕೆ ನಮಗೇನು ಬೇಡ. ಅವರ ಮಕ್ಕಳಾಗಿರತಕ್ಕಂಥ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಕೂಡ ಇದೇ ದುರಾಗ್ರಹವನ್ನು ಇಟ್ಟುಕೊಂಡು ಒಂದು ಮೂರ್ನಾಲ್ಕು ವರ್ಷಗಳ ಕೆಳಗೆ ಆ ಪೇಪರ್ಗಳಲ್ಲಿ ಚರ್ಚೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದರೆ ವಸ್ತುತಃ ಸಾರಾಸಾರ ವಿಚಾರ ಮಾಡಿದ್ರೆ ಭಗವದ್ಗೀತೆಯ ಅಂತರಾಳಕ್ಕೆ ನಾವು ಹೊಕ್ಕರೆ ಇದು ಮನುಷ್ಯನನ್ನು ವರ್ಗೀಕರಿಸುವಂತಹ ಅಮಾನವೀಯವಾದಂತಹ ಪದ್ಧತಿ ಅಲ್ಲ. ಯಾಕೆಂದ್ರೆ ಇಲ್ಲಿ ಬಂದಿರತಕ್ಕಂಥ ಸಂದರ್ಭ ಹೇಗಿದೆ? ಭಗವದ್ಗೀತೆ ಓತಪ್ರೋತವಾಗಿ ಮುನ್ನಡೀತಾ ಇದೆ. ಅಲ್ಲಿ ಸಕಾಮ ಕರ್ಮಿಗಳಾರು, ನಿಷ್ಕಾಮ ಕರ್ಮಿಗಳಾರು ಅನ್ನುವಂತಹ ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ಭಗವಂತ ಉತ್ತರ ಕೊಡಬೇಕು. ಸಕಾಮ ಕರ್ಮವನ್ನು ಮಾಡತಕ್ಕಂಥವ್ರು ಯಾರಪ್ಪ, ಅವರ ಸ್ವಭಾವ ಏನು, ಅವರ ಲಕ್ಷಣ ಏನು, ನಿಷ್ಕಾಮ ಕರ್ಮಿಗಳ ಅಂದ್ರೆ ಯಾರು, ಈ ಪ್ರಶ್ನೆಗೆ ಉತ್ತರ ಕೊಡುವ ಉತ್ತರವನ್ನು ಕೊಡತಕ್ಕಂತಹ ಜವಾಬ್ದಾರಿ ಕೃಷ್ಣನ ಮೇಲಿದೆ. ಹಾಗಾಗಿ ಕೃಷ್ಣ ಅದಕ್ಕೆ ಸರಿಯಾದ ಉತ್ತರವನ್ನೇ ಕೊಡಬೇಕೇ ಹೊರತು ಜಾತಿಯ ಬಗ್ಗೆ ಅವನು ಯಾಕೆ ಬರಲಿಕ್ಕೆ ಹೋಗ್ತಾನೆ? ಕೃಷ್ಣ ಜಾತಿಯ ಬಗ್ಗೆ ಉತ್ತರ ಕೊಡೋದು ಹೇಗೆ ಸಂಗತ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಹಾಗಾಗಿ ಗೀತೆ ನಿರೂಪಿಸಿರತಕ್ಕಂತಹ ಈ ವರ್ಣ ವ್ಯವಸ್ಥೆ ಏನಿದೆ, ಇದು ಮನುಷ್ಯರ ವರ್ಗೀಕರಣ ಅಲ್ಲ, ಆತ್ಮನಿಗೆ ಆತ್ಮನ ಸ್ವರೂಪಕ್ಕೆ ಅಂಟಿದಂತಹ ಸತ್ವ ರಜಸ್ಸು ಮತ್ತು ತಮಸ್ಸು ಎನ್ನತಕ್ಕಂತಹ ಗುಣಗಳ ಆಧಾರದಿಂದ ಆತ್ಮಗಳನ್ನ ವರ್ಗೀಕರಣ ಮಾಡಿದಂತಹ ಒಂದು ಪದ್ಧತಿ ಇದು. ಇದು ಆತ್ಮಗಳ ವಿಭಾಗ, ಇದು ಸಾಧಕರ ವಿಭಾಗ, ಇದು ಸಾಧಕರ ವರ್ಗೀಕರಣ. ಇಲ್ಲಿ ಮೇಲೂ ಕೀಳು ಅನ್ನತಕ್ಕಂತಹ ಪ್ರಶ್ನೆನೇ ಇಲ್ಲ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ, ಇವಾಗ ನಾವು ಬ್ರಾಹ್ಮಣ ಅಂತ ನಾವು ಯಾರು ನಮ್ಮನ್ನು ನಾವು ಕರ್ಕೊಳ್ತೇವೆ, ನಮ್ಮ ಒಳಗೆ ಒಬ್ಬ ಶೂದ್ರನು ಇರಬಹುದು. ಯಾರು ಶೂದ್ರ ಅಂತ ನಾವು ಬೊಟ್ಟು ಮಾಡಿ ತೋರಿಸ್ತೇವೆ, ಅವನ ಶರೀರದ ಒಳಗಡೆ ಒಬ್ಬ ಬ್ರಾಹ್ಮಣನು ಕೂಡ ಇರಬಹುದು. ಹಾಗೆ ಒಟ್ಟಾರೆ ಸಾಧಕ ವರ್ಗವನ್ನ, ಸಾಧಕ ಜೀವಿಗಳನ್ನ ವರ್ಗೀಕರಿಸಿರತಕ್ಕಂತಹ ರೀತಿ, ಅದನ್ನ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಸ್ವಾಭಾವಿಕ ಬ್ರಾಹ್ಮಣಾದಿ ಕ್ಷಮಾದ್ಯರೇವ ಭಿದ್ಯತೆ. ಈ ಬ್ರಾಹ್ಮಣ್ಯ, ಈ ಮುಂತಾದ ವರ್ಣಗಳಿದೆ ನೋಡ್ರಿ, ಇದು ಆತ್ಮಸ್ವರೂಪಭೂತವಾಗಿರತಕ್ಕಂತಹ ಗುಣಗಳು, ಇದು ಸ್ವಾಭಾವಿಕ. ಲೋಕದಲ್ಲಿ ಚಾಲ್ತಿ ಇರತಕ್ಕಂತಹ ವರ್ಣ ವ್ಯವಸ್ಥೆ ಇದು ಔಪಾಧಿಕ. ಈ ಔಪಾಧಿಕವಾಗಿರತಕ್ಕಂತಹ ವರ್ಣ ವ್ಯವಸ್ಥೆ ರಾಷ್ಟ್ರದ ಹಿತಕ್ಕೋಸ್ಕರ ಇದೆ. ಈ ಆಂತರಿಕ ವರ್ಣ ವ್ಯವಸ್ಥೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ, ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾಗಿದೆ. ಏವ ಅಂತ ಹಾಕ್ತಾರೆ ಆಚಾರ, ಕ್ಷಮಾದ್ಯೇಹಿ ಏವ ಭಿದ್ಯತೆ. ಆ ಏವಕಾರದಲ್ಲಿ ಒಂದು ಖಚಿತತೆ ಇದೆ, ಆಚಾರ್ಯರು ಖಚಿತವಾಗಿ ಹೇಳ್ತಾರೆ. ಈ ವರ್ಣ ವ್ಯವಸ್ಥೆ ಸ್ವಾಭಾವಿಕ, ಇದು ಯಾರು ಮಾಡಿದ್ದಲ್ಲ, ಇದು ಸ್ವಭಾವಕ್ಕೆ ಅಂಟಿಕೊಂಡು ಬಂದಿರತಕ್ಕಂತಹ ವ್ಯವಸ್ಥೆ. ಇನ್ನೊಂದು, ಒಂದೇ ಒಂದು ಅರ್ಧ ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಹೀಗೆ ಅಂತೂ ಒಟ್ಟಾರೆಯಾಗಿ ನಾವು ಈ ನಾಲ್ಕು ವಿಭಾಗ ಅನ್ನೋದು ಮನುಷ್ಯರ ವರ್ಗೀಕರಣ ಅಲ್ಲ ಅನ್ನೋದನ್ನು ನಾವು ಅರಿತುಕೊಂಡಿವೆ. ಹಾಗೆ ಶ್ರೀಮದಾಚಾರ್ಯ ಮೇಲೆ ಒಂದು ಕಳಂಕ ಇದೆ ಜನಸಾಮಾನ್ಯರಲ್ಲಿ, ಇವರು ಅಂಧನ ತಮಸ್ಸೆಗೆ ಹಾಕಿದ್ದಾರೆ, ಶೂದ್ರರನ್ನು ಹೋಗಿ ಅಂತ. ಇಷ್ಟು ಉದಾತ್ತವಾಗಿರತಕ್ಕಂತಹ ಸಂದೇಶಗಳನ್ನು ಶ್ರೀಮದಾಚಾರ್ಯ ಕೊಟ್ಟಿದ್ದ. ಅಷ್ಟೇ ಅಲ್ಲದೇನೆ, ಈ ಅಂಧನ ತಮಸ್ಸಿನ ಕಲ್ಪನೆ ಶ್ರೀಮದಾಚಾರ್ಯದೇ ಅನ್ನುವಂತಹ ಭಾವನೆಯೂ ಕೂಡ ಇದೆ. ಶ್ರೀಮದಾಚಾರ್ಯ ಭಾವನೆ ಅಲ್ಲ ಇದು, ಇದು ಶಾಸ್ತ್ರಗಳಿಂದ ಕಂಡುಕೊಂಡಿರತಕ್ಕಂಥ ವಿಚಾರಧಾರೆ. ಇಂಥ ವಿಚಾರಧಾರೆಗಳು ಬೇಕಾದಷ್ಟು ದರ್ಶನಗಳಲ್ಲಿದೆ. ಇವತ್ತು ನೀವು ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಈ ಅಂಧಂತಮಸ್ಸಿನ ಕಲ್ಪನೆ ಇದೆ. ಜೈನ ಸಿದ್ಧಾಂತದಲ್ಲೂ ಕೂಡ ಅಂಧಂತಮಸ್ಸಿನ ಕಲ್ಪನೆ ಇದೆ. ಅವರು ಜೀವರನ್ನ ಭವ್ಯ ಮತ್ತು ಅಭವ್ಯ ಅಂತ ಎರಡು ರೀತಿಯಾದ ವರ್ಗೀಕರಣ ಮಾಡ್ತಾ ಅಭವ್ಯ ಜನಕ್ಕೆ ಎಂದೆಂದೂ ಕೂಡ ಸದ್ಗತಿ ಇಲ್ಲ ಅಂತ ಹೇಳ್ತಾರೆ. ವಿಶಿಷ್ಟಾದ್ವೈತದ ಒಂದು ಪ್ರಕಾರವಾದಂತಹ ಒಂದು ವಿಶಿಷ್ಟಾದ್ವೈತವನ್ನೇ ಹೋಲುವಂತಹ ಒಂದು ಸಿದ್ಧಾಂತದಲ್ಲಿ ಈ ಅಂಧಂತಮಸ್ಸಿನ ಕಲ್ಪನೆ ಇದೆ. ಹೀಗೆ ಅಂಧಂತಮಸ್ಸಿನಲ್ಲಿ ಆಚಾರ್ಯರ ಕಲ್ಪನೆಯ ಕೂಸಲ್ಲ, ಶೂದ್ರ ಅನ್ನುವಂತಹ ಒಂದು ವರ್ಗವನ್ನು ಸೃಷ್ಟಿ ಮಾಡಿ ಆಚಾರ್ಯರು ಶೂದ್ರ ವರ್ಗವನ್ನ ಅದರಲ್ಲಿ ದೂಡಿದ್ದು ಅಲ್ಲ. ಆಚಾರ್ಯರ ಸದಾಶಯಗಳನ್ನು, ಉಪದೇಶಗಳನ್ನು ನಾವು ಗಮನಿಸ್ತಾ ಬಂದ್ರೆ ಎಷ್ಟೆಷ್ಟು ಉದಾತ್ತವಾಗಿರತಕ್ಕಂಥ ಸಂದೇಶಗಳಿದೆ. ಒಂದೇ ಒಂದು ಮಾತಿನಲ್ಲಿ ನಿಮಗೆ ಹೇಳಬೇಕು ಅಂತಂದ್ರೆ, ಇವತ್ತು ನಾವು ಕಾಯಕವೇ ಕೈಲಾಸ ಅಂದಿರತಕ್ಕಂತಹ ಬಸವಣ್ಣನನ್ನ ಮಹಾಮಾನವತಾವಾದಿ ಅಂತ ನಾವು ಹೇಳ್ತೇವೆ. ಹೇಳೋ ತಪ್ಪು ಅಂತ ನಾನು ಹೇಳ್ತೇನೆ. ಆದರೆ ಅದೇ ಅರ್ಥ ಬರುವಂತಹ ಶ್ರೀಮದಾಚಾರ್ಯರ ಮಾತನ್ನು ನಾವು ಮರೀತೇವೆ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಧರ್ಮ. ಇದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಕಾಯಕವೇ ಕೈಲಾಸ. ಅಷ್ಟೇ ಅಲ್ಲ, ಶ್ರೀಮದಾಚಾರ್ಯ ಈ ಕೊಟೇಶನ್ ಅಲ್ಲಿ ಇನ್ನೂ ಒಂದು ಅದ್ಭುತವಾಗಿರತಕ್ಕಂಥ ಗುಣ ಇದೆ. ಕಾಯಕವೇ ಕೈಲಾಸ ಅನ್ನುವಂತಹ ಕೊಟೇಶನ್ ಅಲ್ಲಿ ನಾವು ಕಾಯಕ ಕೈಲಾಸ, ಬಸವಣ್ಣ ಆಯಾ ವ್ಯಕ್ತಿಗಳು ಮಾಡುವ ಕಾಯಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟರೆ, ಶ್ರೀಮದಾಚಾರ್ಯರು ಕಾಯಕ್ಕೆ ಮಹತ್ವವನ್ನು ಕೊಟ್ಟು ಅದರ ಜೊತೆಗೆ ಭಕ್ತಿಯನ್ನು ಬೆರೆಸಿದರೆ ಅದು ಭಗವಂತನ ಪೂಜೆಯೇ ಆಗಿಬಿಡುತ್ತೆ ಅನ್ನತಕ್ಕಂಥ ಉದಾತ್ತವಾದ ಸಂದೇಶವನ್ನು ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ವಿಷ್ಣೋರ್ ಗ್ರಹತ್ವಾದ ಭೂತಾನಾಂ ದಯಾಕಾರ್ಯ ವಿಜಾನತ ಅಂತ ಹೇಳ್ತಾರೆ. ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಮನುಷ್ಯರು ಮನುಷ್ಯರಲ್ಲ, ಭಗವಂತನ ನಡೆದಾಡುವ ದೇಗುಲಗಳು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಎಲ್ಲ ದೇಗುಲಗಳು, ಭಗವಂತ ವಾಸಿಸುವಂತಹ ದೇಗುಲಗಳು, ಎಲ್ಲರೂ ದಯೆ ಮಾಡ್ರಿ, ಕೃಪೆ ಮಾಡ್ರಿ ಅನ್ನುವಂತಹ ಸಂದೇಶವನ್ನು ಆಚಾರ ಕೊಡ್ತಾರೆ. ಇಷ್ಟು ಉದಾತ್ತವಾದಂತಹ, ಸರ್ವತೋಮುಖವಾದಂತಹ ಪ್ರಗತಿಗೆ ಸಾಕಷ್ಟು ಸಂದೇಶಗಳನ್ನು ಕೊಟ್ಟಿರತಕ್ಕಂತಹ ಆಚಾರ್ಯರು ಇಂತಹ ಉಪದೇಶಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಾವೆಲ್ಲ ಬರಬೇಕಾಗುತ್ತೆ. ಇಷ್ಟೆಲ್ಲ ತತ್ವಗಳು, ಕಠಿಣವಾಗಿರತಕ್ಕಂತಹ ತತ್ವಗಳು, ಗಹನವಾಗಿರತಕ್ಕಂತಹ ತತ್ವಗಳು ನಮ್ಮೆಲ್ಲರಿಗೂ ಎಟಕಬೇಕಾದ್ರೆ ಅತ್ಯದ್ಭುತ ಪ್ರತಿಭಾಶಾಲಿಗಳಾಗಿರತಕ್ಕಂತಹ ನಮ್ಮ ಶ್ರೀಗಳಂತಹವರ ದಯೆ, ನಮಗೆ ಕರುಣೆ ನಮಗೆ ಬೇಕೇ ಬೇಕು. ಅವರ ಗೀತಾ ಸಾರೋದ್ಧಾರವನ್ನು ನೋಡಿ ನಾನೊಂದಿಷ್ಟು ನಾಲ್ಕು ಮಾತುಗಳನ್ನು ಆಡಿದ್ದೇನೆ. ಈ ಒಂದು ನಾಲ್ಕು ಮಾತುಗಳನ್ನು ನಮ್ಮ ಗುರುವಂತರ್ಯಾಮಿ ಭಾರತೀರವಣ ಮುಖ್ಯ ಪ್ರಾಣಾಂತರ್ಯಾಮಿ ವೇದವ್ಯಾಸ ದೇವರಲ್ಲಿ ಅರ್ಪಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಥ.
ಬಂಡಿಯನ್ನ ಹಿಡಿಯೋದು ಬಹಳ ಕಷ್ಟ,
ಆದ್ರೂ ಹಿಡಿಯಲೇಬೇಕಾದ ಕಾಯಕ ಕೈಲಾಸ ನಮ್ಮದು. ಆದ್ರಿಂದ